ಹೇಳಿದ ತಕ್ಷಣ ರಿಸರ್ವ್ ಮಾಡಿಟ್ಟಿದ್ದಾರೆ ಇವತ್ತೇನೇ ಬರುತ್ತೆ. ಇದು ಬಹಳ ಅರ್ಥವತ್ತಾದ ಭಾಷೆ. ಆಚಾರ್ಯರು ಹೇಳ್ತಾರೆ ತುಂಬಾ ನಿರ್ಣಯದ ಎಲ್ಲಾ ವಿಚಾರಗಳನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಆ ಶ್ಲೋಕ ಓದಿದಾಗ ಅರ್ಥ ಆಗುತ್ತೆ. ಜರಾಸಂದನನ್ನ ಕೃಷ್ಣ ತನ್ನ ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥ ಆತನ ಭಕ್ತಾಗ್ರಹಸನ್ನಾದ ಭೀಮಸೇನ ದೇವರೇ ಕೊಲ್ಲಬೇಕಾದ್ರಿಂದ ಕೃಷ್ಣನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಊಹೆ ಮಾಡೋದು ಸಾಧ್ಯ ಇಲ್ಲ. ಮತ್ತೆ ಯಾಕೆ ಕೊಲ್ಲಿಲ್ಲ ಹಾಗಿದ್ರೆ? ಅದಕ್ಕೆ ನಿನ್ನೆ ಒಂದು ಕಾರಣ ನೋಡಿದ್ದೇವೆ. ಇನ್ನೊಂದು ಕಾರಣವನ್ನು ಹೇಳುತ್ತಾರೆ. ಹನುಮದ್ ರೂಪದಲ್ಲಿ ಇವರು ರಾವಣನನ್ನು ಕೊಲ್ಲೋ ಪ್ರಸಂಗ ಬಂದಾಗ ಕೊಲ್ಲಿಲ್ಲ. ನಿಧಾರ್ಯ ಏವ ರಾವಣ ಸ ರಾಘವಾಯ ನಾಣ್ಯಥ ಹೇಳ್ತಾರೆ. ಎಷ್ಟು ಶಕ್ತಿ ಇದೆ ಗೊತ್ತಾ ರಾವಣ ನನಗೆ ನಿನ್ನ ಮೇಲೆ ಹೊಡಿಲಿಕ್ಕೆ? ನೀನು ಒಬ್ಬನಲ್ಲ, ನರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವೇನ್. ಸಾವಿರ ಸಾವಿರ ರಾವಣರು ಬಂದರೂ ಕೊಂದು ಹಾಕಿಬಿಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅವನು ಕೊಲ್ಲೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ರಾಮದೇವರ ಪತ್ನಿಯನ್ನು ಅಪಹರಣ ಮಾಡಿದ್ದಿ ನೀನು. ಅದಕ್ಕೆ ರಾಮದೇವರೇ ಕೊಂದರೆ ಬರೋ ಕೀರ್ತಿ ರಾಮದೇವರೇ, ನಾನು ಕೊಂದರೆ ಬರೋದಿಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಎಷ್ಟು ವಿವೇಕ ಇದೆ! ಬಲ ಇದ್ದರೆ ವಿವೇಕ ಇರಲಿಲ್ಲ ಎಷ್ಟೋ ಸಲ. ನಿನ್ನ ಶ್ರೀಗಳು ಹೇಳಿದ್ರಲ್ಲ, ಕುರುಡನ ಕೈಯಲ್ಲಿ ಕೋಲು ಕೊಟ್ಟಾಗ ಆ ರೀತಿ ಆಗಿಬಿಡುತ್ತೆ. ರಾವಣ ಭಯಂಕರ ಕುರುಡ. ಅವನು ಯಾರು ಕೊಂದಿದ್ದ ಗೊತ್ತಾ? ತನ್ನ ತಂಗಿ ಶೂರ್ಪಡಿಗೆ ಗಂಡನ್ನೇ ಕೊಂದು ಹಾಕಿಬಿಟ್ಟಿದ್ದು. ಬಲ ಇದೆ, ವಿವೇಕನೇ ಇಲ್ಲ ಅವರಿಗೆ. ತಂಗಿ ಗಂಡನ ಕೊಂದುಬಿಟ್ಟ, ಆಮೇಲೆ ಕೊಂದುಬಿಟ್ಟೇ ಇಲ್ಲ ಅಂತ ಕೇಳಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾನೆ. ಸಣ್ಣ ವಿಷಯ ಅನ್ನೋದು, ಇಲ್ಲಿ ಯಜ್ಞ ಹೊಡೆದಾಗ ಹೊಡೆದಿದ್ದಾನಾ? ತೆಂಗಿನ ಗಂಡನ ಕೊಂದಿದ್ದಾನೆ. ಏನು ಮಾಡಲಿ ಅಂತ ಕೇಳಿ ಇನ್ನೊಂದು ಮದುವೆ ಮಾಡ್ಕೋ, ಒಪ್ಪಳೆ ಕೊಡ್ತೇನೆ ಅಂತ ಹೇಳಿದನಂತೆ. ಈ ರೀತಿ ನಾನು ಇನ್ನೂ ಹೇಳೋದಾದ್ರೆ ವಿವಾಹ ಮೊದಲು ಶುರು ಮಾಡ್ತಿದ್ದೆ ರಾವಣ ಆ ಲೆಕ್ಕದೊಳಗೆ. ಆಗಲಿಲ್ಲ ಪುಣ್ಯ, ವಿಚಾರ ಬೇರೆ. ಅಂತೂ ಫಸ್ಟ್ ಆಗಿ ಕೇಸ್ ಕೊಟ್ಟವನು, ಅವ ರಾಜನಾಗಿ ಏನು ಹೇಳಬೇಕಾಗಿತ್ತು ಅವನು? ಅವ್ರು ಯಾರೋ ಅಲ್ಲ, ಮಿಶ್ರವ ಸೃಷ್ಟಿಯ ಮಗ ಅವನು, ಒಳ್ಳೆ ಬ್ರಹ್ಮಜ್ಞಾನಿಗಳ ಮಗ. ಅಂಥವನು ದಾರಿ ತಪ್ಪಿಸಿಬಿಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ವಿವೇಕ ಬಲ ಎರಡು ಸೇರೋದು ಭಾರಿ ಕಷ್ಟ. ಇಲ್ಲ ಜ್ಞಾನ ಇರುತ್ತೆ, ವಿದುರನಿಗೆ ಒಳ್ಳೆ ಜ್ಞಾನ ಇತ್ತು, ಬಲನೇ ಇಲ್ಲ. ಹೇಳ್ತಾನೆ ತನ್ನ ಅಶಕ್ತಿಯನ್ನು ಹೇಳ್ಕೊಂಡಂತೆ, ನನಗೆ ಶಕ್ತಿ ಇಲ್ಲ, ಇಲ್ಲವರು ಬಿಡಿಸ್ಬಿಡ್ತಿದ್ದೆ ನಾನು, ಈ ದ್ಯೂತಕ್ಕೆ ಅವಕಾಶನೇ ಕೊಡ್ತಿದ್ದಿಲ್ಲ ಅಂತ ಹೇಳ್ತಾನೆ ಪಾಪ. ನನಗೆ ವಿವೇಕ ಇದೆ, ಬಲ ಇಲ್ಲ. ಧರ್ಮರಾಜಾದಿಗಳಿಗೆ ಆ ಸಮಯದಲ್ಲಿ ಕಲ್ಯಾವೇಶದಿಂದ ಎರಡು ಮುಚ್ಚಿ ಹೋಗಿಬಿಟ್ಟಿದೆ. ಆದರೆ ಭೀಮಸೇನಿಗೆ ಎರಡೂ ಇದೆ, ಅಂಥ ಬಲ, ಅಂಥ ಒಂದು ಜ್ಞಾನ. ಅದಕ್ಕೆ ಭೀಮಸೇನೆ ಪಡೆದಿದ್ದವರು. ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷ ಅನ್ಯಥಾ ನಾಶಮುಪೈತಿ ಅಸ್ಮಾತ್. ಎರಡಲ್ಲಿ ಒಂದು ಬಲ ಹೋದರೂ ಕೂಡ ಹೋಗಿಬಿಡುತ್ತದೆ ಅಂತ ಹೇಳ್ತಾರೆ. ಧರ್ಮ ಪೂರ್ಣ ಪ್ರಮಾಣದಲ್ಲಿ ನಡೀಬೇಕು ಅಂತಿದ್ರೆ ಅವನಿಗೆ ಬಾಹುಬಲನೂ ಬೇಕು, ಜ್ಞಾನಬಲನೂ ಬೇಕು. ಅದರ ಸಾಕಾರಮೂರ್ತಿ ವಾಯುದೇವರು. ಬಳಿತ್ತ ಬಳಿತ್ತ ಶುರುವಾಗೋದೇ ಹಾಕಿ. ಸಂಕರ್ಷಣಾಚ್ಚಾಪಿ ಜಯಾತ ಜಯಾತನೂಜ ಬಹೂವ ಸಾಕ್ಷಾತ್ ಬಲ ಸಂವಿದಾತ್ಮ. ಬಾಲಜ್ಞಾನಗಳ ಸಾಕಾರಮೂರ್ತಿ ವಾಯುದೇವರು. ಅದು ಯಾವ ಮಟ್ಟಿಗೆ ಇದೇ ಅಲ್ಲ, ಅಷ್ಟು ಯಾರಿಗೂ ಇಲ್ಲ. ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿ ಚ ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಭಯವರುಪಿ. ಇಷ್ಟನ್ನೆಲ್ಲ ಉಪಯೋಗಿಸಿದ್ದೆ ಯಾವುದಕ್ಕೆ? ಕೇವಲ ಭಗವಂತನ ಸೇವೆ. ಸ್ವಾರ್ಥದ ಹೆಸರು ಇಲ್ಲ. ತಾತ್ವಿಕವಾದ ವಿರೋಧ ಪುಣ್ಯಕರ, ವೈಯಕ್ತಿಕ ವಿರೋಧ ಪುಣ್ಯಕರವಾಗೋದಿಲ್ಲ. ಭೀಮಸೇನ ದೇವರು ತಾತ್ವಿಕ ವಿರೋಧ ಅಂತೇಳಿ ನಿದರ್ಶನ ಇದು. ಅದಕ್ಕೆ ತರ್ಪಯಾಮಾಸಿ ತಾಸೌ ತಾವತ್ಯ ಆಯೋಜಿ ತೃಪ್ತ್ಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ನೀವು ಮಾಡಿದ ಜರಾಸಂಧನ ವಧೆಯಿಂದ ಕೃಷ್ಣನಿಗಾದ ಪ್ರೀತಿ ಇದೆಯಲ್ಲ, ಅಷ್ಟು ಪ್ರೀತಿ ಮುಂದೆ ರಾಜಸೂಯ ಯಾಗ ಅಶ್ವಮೇಧ ಯಾಗ ಮಾಡಿದಾಗ ಆಗಲಿಲ್ಲ, ಅಲ್ಲಿ ಆಯಿತು. ಇದರಷ್ಟಾಗಲಿಲ್ಲ ಅಂತ ಅರ್ಥ. ಇದರಷ್ಟಾಗಲಿಲ್ಲ ಅಂದರೆ ಇದು ದೊಡ್ಡ ಕೆಲಸ ಇದೆ. ಯಾಕೆ ಇದಾಗದೆ ಹೋದರೆ ರಾಜಸೂಯ ಯಾಗನೇ ಆಗ್ತಿರಲಿಲ್ಲ. ಆದ್ದರಿಂದ ಇದು ಬಹಳ ಮುಖ್ಯವಾದದ್ದು. ಈ ಸಂಬಂಧದಲ್ಲಿ ನಿರ್ಣಯದಲ್ಲಿ ಆಚಾರ್ಯರು ತುಂಬ ವಿಚಾರವನ್ನು ಮಾಡ್ತಾರೆ, ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡ್ತಾರೆ. ಒಂದು ಕೆಲಸ ಯಾರು ಮಾಡಿದರು ಅನ್ನೋದು ಮುಖ್ಯ ಅಲ್ಲ. ಅಸಾಧಾರಣ ಹೇತುರು ಯಹ, ಯಾವನು ಒಂದು ಕರ್ಮಕ್ಕೆ ಮುಖ್ಯ ಕಾರಣ ಅನ್ನಿಸ್ತಾನಲ್ಲ, ಸಯೇವ ತತ್ಫಲ ತತ್ಪುಣ್ಯಂ ಪೂರ್ಣಂ ಅವಾಪ್ನೋತಿ. ಪೂರ್ಣ ಪುಣ್ಯ ಬರೋದು ಅವರಿಗೆ ಹೊರತು ಬೇರೆಯವರಿಗಲ್ಲ. ಹಸೆಮಣಿ ಮೇಲೆ ಯಾರೋ ಕೂತಿರ್ತಾರೆ, ಸಹ ಯಾರೋ ಮಾಡಿರ್ತಾರೆ. ಈ ಕೂತವನಿಗೆ ಪುಣ್ಯ ಅಲ್ಲ, ಸಹಾಯ ಮಾಡಿದವರಿಗೆ ಪುಣ್ಯ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಒಂದು ಭ್ರಮೆ ಇರುತ್ತೆ, ನಾವೇ ಒಂದು ಕೆಲಸವನ್ನು ಮಾಡಬೇಕು ಅಲ್ಲ. ಮಾಡೋರಿಗೆ ಸಹಕಾರ ಕೊಟ್ಟರು ಪುಣ್ಯ ಬರುತ್ತೆ. ಸಹಕಾರ ಯಾವ ರೀತಿ ಕೊಡಬೇಕು ಅಂದರೆ ಪ್ರಬಲವಾದ ಅಡ್ಡಿ ಆತಂಕಗಳನ್ನು ನಿವಾರಿಸಿಬಿಟ್ರೆ ಆ ಪುಣ್ಯ ಇದೆಯಲ್ಲ, ಮಾಡಿದವರ ಪುಣ್ಯಕ್ಕಿಂತ ಮಾಡಿಸಿದವನು ಪುಣ್ಯ ಜಾಸ್ತಿ ಆಗುತ್ತೆ. ರಾಜಸೂಯಾಗವನ್ನು ಮಾಡಿದ್ದು ಧರ್ಮರಾಜ, ಮಾಡಿಸಿದ ಪುಣ್ಯ ಬಂದಿದ್ದು ಭೀಮಸೇನನಿಗೆ. ಆದ್ದರಿಂದ ರಾಜಸೂಯಾಗವನ್ನು ಮಾಡಿದರೆ ಮುಖ್ಯ ಫಲ ಏನು ಗೊತ್ತಾ? ಬ್ರಹ್ಮಪದಿಯು ಬರಬೇಕಾದ್ರೆ, 100 ಅಶ್ವಮೇಧ ಯಾಗ ಮಾಡಿದರೆ ಇಂದ್ರಪದಿಯು ಬರಬೇಕು, ರಾಜಸೂಯಾಗವನ್ನು ಮಾಡಿದರೆ ಬ್ರಹ್ಮಪದವಿ ಬರಬೇಕು ಯೋಗ್ಯರಾದವರಿಗೆ. ಇಲ್ಲದ ಹೋದರೆ ಸ್ವಜಾತಿಯಲ್ಲಿ ಉತ್ತಮತ್ವ ಬರುತ್ತದೆ, ಹರಿಶ್ಚಂದ್ರರಾಜನೇ ಬಂದಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ಅಂದರೆ ಮುಖ್ಯ ಫಲ ಬರಲಿಲ್ಲ ಹರಿಶ್ಚಂದ್ರರಾಜನಿಗೆ, ತನ್ನ ಯೋಗ್ಯತೆಗೆ ಅಷ್ಟೇ ಸಿಕ್ತು. ಇವರಿಗೆ ಹಾಗಲ್ಲ, ಬ್ರಹ್ಮ ಪದವೇನೇ ಬರ್ತಾ ಇದೆ. ಧರ್ಮರಾಜನ ಬ್ರಹ್ಮಪದವಿ ಬರಲಿಲ್ಲ. ಕೂತವು ನಾನು, ಮಹಾರಾಜನ ಕೂತವನು ತಾನು. ಬ್ರಹ್ಮಪದವಿ ಬಂದಿದ್ದು ಭೀಮಸೇನ ದೇವರಿಗೆ. ಅಂದರೆ ಮುಖ್ಯ ಕಾರಣ ಯಾರು ಅಂದರೆ ಭೀಮಸೇನೇ. ಅದನ್ನು ಹೇಳೋದಕ್ಕೋಸ್ಕರ ರಾಜಸೂಯ ಯಾಗ ಅಶ್ವಮೇಧ ಯಾಗಕ್ಕಿಂತ ಹೆಚ್ಚು ಕೃಷ್ಣ ಪ್ರೀತನಾಗಿದ್ದು ಜರಾಸಂಧ ವಧೆಯಿಂದ. ನೇನ ಅಂತರಾರ್ಥ ನೋಡಿದ್ದೇವೆ. ಜರಾಸಂಧ ವಧೆ ಎಂದರೆ ವಿಪ್ರಚಿತ್ತೀಯ ವಧೆ. ಅವನು ಮಿಥ್ಯಾಜ್ಞಾನಕ್ಕೆ ಅಭಿಮಾನಿ ದೈತ್ಯ. ಮಿಥ್ಯಾಜ್ಞಾನವನ್ನು ಯಾರು ನಿರಾಸ ಮಾಡ್ತಾರಲ್ಲ ಅವರಿಗೆ ಬರೋ ಪುಣ್ಯ ಯಥಾರ್ಥ ಜ್ಞಾನ ಸ್ಥಾಪನೆ ಮಾಡ್ತಾರಲ್ಲ ಅವರಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಇನ್ನು ಗಮನಿಸಿರಬೇಕು, ಮಿಥ್ಯಾಜ್ಞಾನವನ್ನು ಖಂಡನೆ ಮಾಡಿ ಸತ್ಯ ಒಂದು ಎರಡು ಉಂಟು ನಮ್ಮಲ್ಲಿ, ಸ್ವಮತ ಸ್ಥಾಪನ, ಪರಮತ ನಿರಾಕರಣ. ಎರಡಕ್ಕೂ ಪುಣ್ಯ ಇದೆ, ಎರಡು ಬೇರೆ ಅಲ್ಲ. ಈ ಮಧ್ಯೆ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗಿ, ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತೇವಲ್ಲ, ಅದರಲ್ಲಿ ಯಾವ್ದು ದೊಡ್ಡದು? ಜ್ಞಾನಯೋಗ ಕರ್ಮಯೋಗದಲ್ಲಿ ಯಾವ್ದು ದೊಡ್ಡದು? ಭಗವಂತ ಕೇಳ್ತಾನಲ್ಲ, ಅರ್ಜುನ ಕೇಳ್ತಾನಲ್ಲ, ತಚ್ಛ್ರೇಯ ಏತಯೋರೇಕಂ ತನ್ಮೇವದ ನಿಧಿಷ್ಠಿತಂ. ಜ್ಞಾನ ಮತ್ತು ಕರ್ಮಗಳಲ್ಲಿ ಕರ್ಮಯೋಗದ ಎರಡು ಭಾಗ ಇದೆ, ಸಾಂಖ್ಯ ಭಾಗ, ಕರ್ಮ ಯೋಗ ಭಾಗ, ಅದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ಊಹು ಎರಡು ಸೇರಿದ್ರೆ ಮಾತ್ರ ಮೋಕ್ಷ ಇಲ್ಲೋದ್ರಿಲ್ಲ, ಎರಡು ಸೇರ್ಬೇಕು ಅದಕ್ಕೆ. ಪೃಥಕ್ ಬಾಲಾಹ ಪ್ರವದಂತೆ ನ ಪಂಡಿತಾಹ, ವಿವೇಕ ಇಲ್ಲದವರು ಎರಡು ಪ್ರತ್ಯೇಕ ಅಂತ ಕರೀತಾರೆ. ಎರಡು ಒಂದೇನೆ, ಒಂದೇ ಅಂದರೆ ಒಂದೇ ನಾಡಿದ ಎರಡು ಮುಖಗಳು. ಅದರಲ್ಲಿ ಯಾವ ಶ್ರೇಷ್ಠ ಅಂದರೆ ಅದರಲ್ಲಿ ಕರ್ಮಯೋಗೋ ವಿಶಿಷ್ಯತೆ. ಇದರಲ್ಲೂ ಕೂಡ ಯಾವ್ದು ದೊಡ್ಡದು ಅಂದರೆ ದುರ್ಮತ ಖಂಡನೆ ಸನ್ಮತ ಸ್ಥಾಪನೆಗಿಂತ ದೊಡ್ಡದು. ಈಶಾವಾಸ್ಯದಲ್ಲಿ ಅದೇ ಮಾತನ್ನು ಹೇಳುತ್ತಾನೆ, ದುರ್ಮತ ಖಂಡನೆ ದೊಡ್ಡದು. ನಮ್ಮಲ್ಲೂ ಬದ್ಧತೆ ಉಂಟು, ಪೊಲೀಸರಿಗೆ ಸಂಬಳ ಉಂಟು, ಆರ್ಮಿಯವರಿಗೆ ಸಂಬಳ ಉಂಟು. ಆರ್ಮಿಯವರ ಕೆಲಸ ರಕ್ಷಣೆ ಮಾಡೋದು, ಇವ್ರ ಕೆಲಸ ಇದನ್ನ ಮಾಡೋದು. ಇವರು ಭಕ್ಷಣೆನೇ ಮಾಡ್ತಾರೆ ಎಷ್ಟೋ ಸಲ, ಆದರೆ ಅಲ್ಲಿ ಅವಕಾಶ ಇರೋದಿಲ್ಲ, ಅದಕ್ಕೆಲ್ಲ ಭಾರಿ ಕಷ್ಟ. ಆದರೆ ಒಳ್ಳೆಯವರಿದ್ದಾರೆ ಸಾಕಷ್ಟು ಜನ. ಪುಣ್ಯ ಯಾರಿಗೆ ಜಾಸ್ತಿ, ಸಂಬಳ ಯಾರಿಗೆ ಜಾಸ್ತಿ, ಅವರಿಗೆ ಮರ್ಯಾದೆ. ಅವರಿಗೆ ಎಕ್ಸ್ ಸರ್ವಿಸ್ ಮೆನ್ ಅಂತ ಅವರಿಗೆ ಭಾರಿ ಭಾರಿ ಪ್ರೆಫಿಟ್ಸ್ ಕೊಡ್ತಾರೆ. ಇವರಿಗೆ ಅಷ್ಟೆಲ್ಲ ಇರೋದಿಲ್ಲ. ಅಂದರೆ ಸಿವಿಲ್, ಯಾವಾಗ ನಾವು ಸಿವಿಲ್ ಸರ್ವಿಸು ಡಿಫೆನ್ಸ್ ಸರ್ವಿಸ್ ಅಂತ ಕರಿತೇವಲ್ಲ, ದುರ್ಮತ ಖಂಡನಾದಿಗಳೆಲ್ಲ ವಿಶೇಷ ಪುಣ್ಯಕರವಾದ್ದರಿಂದ, ಭೀಮಸೇನ ದೇವರು ದುಷ್ಟರ ಸಂಹಾರವನ್ನು ಮಾಡಿದ್ದರಿಂದ, ಅತ್ಯಂತ ಪ್ರಬಲ ದುಷ್ಟರು ದುರ್ಯೋಧನ ಜರಾಸಂಧಾದಿಗಳಾದ್ದರಿಂದ ಅವರು ಮಾಡಿದ ಪುಣ್ಯಕ್ಕೆ ಧರ್ಮರಾಜಾದಿಗಳ ಪುಣ್ಯ ಸಾಟಿಯಾಗಲಿಲ್ಲ. ಇದೆಲ್ಲ ಆಚಾರ್ಯ ಯಾತಕ್ಕೆ ಹೇಳ್ತಾರೆ ಅಂದರೆ, ಮಹಾಭಾರತ ಮಾಡಿದವರಿಗೆ ವಿಮರ್ಶೆ ಮಾಡಿಯೇ ಗೊತ್ತಿಲ್ಲ. ಮಹಾಭಾರತ ಓದಿದವರಿಗೆ ಎಮೋಷನಲಿ ಮಹಾಭಾರತ ನೋಡಿದವರು ಇದ್ದಾರೆ. ಎಮೋಷನಲಿ ಅವರು ಯಾರ್ಯಾರು ಪ್ರೇರಣೆ ಕಾಣ್ತಾರೆ, ದುರ್ಯೋಧನ ಪ್ರೇರಣೆ ಕಾಣ್ತಾರೆ, ಏನು ಮಾಡ್ತೀರಿ ಅವರಿಗೆ? ಶರದೊಳ್ಳು ದುರ್ಯೋಧನಂ ಅಂತ ಹೇಳಿಬಿಡ್ತಾನೆ ಪಂಪ. ಭಾರಿ ಅದು ಒತ್ತಿವತ್ತು ಹುಡುಗರು ಹೇಳಿದ್ರೆ ಮಕ್ಕಳು ಹಾಳಾಗೋಗ್ಬಿಡ್ತಾರೆ ಅಷ್ಟೇ. ಶರದೊಳ್ಳು ಅಲ್ಲ, ಇವತ್ತು ನಿಜವಾಗಲೂ ಕೂಡ ಪಾತ್ರ ವಿಮರ್ಶೆಗೆ ಪ್ರಥಮ ಕಾಣಿಕೆ ಬಂದಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಇದ್ದಿತ್ತು. ಯಾವುದೇ ಕಾಣಿಕೆನ ಅಸೆಸ್ ಮಾಡಬೇಕಾದ್ರೆ ಮೊದಲು ಎಷ್ಟು ಹರಿಗೆ ಪ್ರೀತಿ ಆಗುತ್ತೆ ಶುರುವಾಗಬೇಕು. ಅಲ್ಲಿ ಹರಿಗೆ ಪ್ರೀತಿ ಆಗ್ತಾ ಹೋದಂತೆ ಅಡಿಗೆ ಬೇಕಾಷ್ಟು ಮಾಡಿರ್ತಾರೆ, ಊಟನೇ ಮಾಡಲಿ ತೊಗೊಂಡು ಏನು ಮಾಡ್ತೀರಾಗಿದ್ರೆ? ಅಡಿಗೆ ಲಿಸ್ಟ್ ಕೊಟ್ಟರೆ ಉಪಯೋಗ ಇಲ್ಲ, ಎಷ್ಟು ತೃಪ್ತಿಯಾಗಿದ್ದಾರೆ ಎಂಬುದು ಮುಖ್ಯ. ಭಗವಂತ ತೃಪ್ತನಾದರೆ ಬರೋ ಪುಣ್ಯ ಇಲ್ಲ ಹೊರ ಬರೋದಿಲ್ಲ. ತೃಪ್ತಿ ಮಾಡೋದ್ರಲ್ಲಿ ಎಷ್ಟು ವೆರೈಟಿಗಳಿವೆ. ಮತ್ತೆ ಮುಂದೆ ಅದು ಅಡಿಗೆ ಏನು ಮಾಡಿದ್ರು ಅಂತ ಕೇಳ್ತಾರೆ. ಯಾರು ಉಪ್ಪಾಕಿರು ತುಪ್ಪ ಅವೆಲ್ಲ ಹೇಳೋದಿಲ್ಲ, ಸ್ವೀಟ್ ಮಾತ್ರ ಹೇಳಿಬಿಡ್ತಾರೆ ತಕ್ಷಣ. ಅದು ಪ್ರಧಾನವಾದದ್ದು. ಅದೇ ರೀತಿಯಲ್ಲಿ ದುಷ್ಟರ ನಿಗ್ರಹದಷ್ಟು ಪರಮಾತ್ಮನಿಗೆ ಸಿಹಿಯಾದ ಕೆಲಸ ಮತ್ತೊಂದಿಲ್ಲ. ಅದನ್ನು ಭೀಮಸೇನಂತೆ ಮಾಡಿದವರಿಲ್ಲ. ಅದು ಕೀಚಕಾದಿಗಳ ಇದೆಲ್ಲ ವಾದಿರಾಜ ಸ್ವಾಮಿಗಳು ಎಕ್ಸ್ಪ್ಯಾಂಡ್ ಮಾಡಿಬಿಡ್ತಾರೆ ಇದಿಷ್ಟು ಕೂಡ. ಇಲ್ಲಿ ಮೂರಾಕ್ಷರದ ವಿಷಯ ಹೇಳಿದ್ರೆ ಅವ್ರು ಹೇಳ್ತಾರೆ, ಕಾಮಿ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮತಾಂಧೋ ಬಕಃ ಕೃಷ್ಣೇಶಾಭಿರತಶ್ಚ ಮಾಗಧ ಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯ ದಾಸಂ ಹಿ ಮಾಂ ಪಾಲಯ. ಎಷ್ಟು ಒಳ್ಳೆ ಮಾತದು ವಾಯ್ಸ್, ತುಂಬಾ ಜನಕ್ಕೆ ವಾಯ್ಸ್ ವಾದಿರಾದ್ರೆ ಬರೆದ ಮೊದಲಾಷ್ಟಕ್ಕೆ ಓದಿ ಗೊತ್ತಿಲ್ಲ, ಭಾರಿ ಚೆನ್ನಾಗಿರುತ್ತೆ. ಎಂಟೇ ಶ್ಲೋಕಗಳು ಎಷ್ಟು ಚೆನ್ನಾಗಿವೆ ಅಂದರೆ ಎದುರು ಕೂತ್ಕೊಂಡು ಮಾತಾಡಿದಾಗ ಕಾಣಿಸ್ತು ಅಷ್ಟು ಚೆನ್ನಾಗಿರ್ತದೆ ಶ್ಲೋಕಗಳು. ಇದು ಎಕ್ಸ್ಟೆಂಡೆಡ್ ಫಾರಂ ಇದ್ದಾಗಿದೆ. ಬಕ ಕಿರ್ಮೀರ ಎಷ್ಟು ಜನಕ್ಕೆ ಹೊಂದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಅರ್ಥ ಹೇಳ್ತಾರೆ, ಕಾಮಿ ಏನ ಕೀಚಕೋ ವಿನಿಹತ ಅವನ ಕಾಮದ ಸಂಕೇತ, ಕ್ರೋಧೀಚ ದುಶ್ಯಾಸನ ಕ್ರೋಧದ ಸಂಕೇತ. ಒಟ್ಟು ಭೀಮಸೇನ ಯಾವ ದುಷ್ಟರನ್ನು ಕೊಂದ ಅವರ ಅರಿಷಡ್ ವರ್ಗಗಳ ಸಂಕೇತ, ಆ ಎಲ್ಲ ಅರಿಗಳು ಕೂಡ ಅರಿಷಡ್ ವರ್ಗಗಳ ಸಂಕೇತ. ಹೀಗೆ ವಿಶ್ಲೇಷಣೆ ಮಾಡಿ ತೋರಿಸ್ತಾರೆ. ಒಂದಿಷ್ಟು ವಾಯುಸ್ಥಿತಿಗೆ ವ್ಯಾಖ್ಯಾನ ಇದ್ದಂತೆ ಲೆಕ್ಕ ಭಾಗವೆಲ್ಲ ಕೂಡ. ಇಂಥ ಕೆಲಸ ಮಾಡಿದ ಭೀಮಸೇನ ಶ್ರೀಹರಿಯನ್ನು ತೃಪ್ತಿಪಡಿಸಿದಂತೆ ಬೇರೆಯವರು ಪಡಿಸಲಿಲ್ಲ. ಅದಕ್ಕೆಲ್ಲ ಗುರುತೇನು ಅಂದರೆ, ಕೆಲವನ್ನ ಎಲ್ಲೆಲ್ಲ ಇಸ್ಕೊಂಡ್ಬಿಡಿ, ಕೆಲವನ್ನ ಕೈಲೇ ಇಸ್ಕೊತಾರಲ್ಲ, ಹಾಗೆ ತಾವೇ ಇಸ್ಕೊಳ್ಳೋದು ಬೇರೆ, ಕೈಲಿ ಇಸ್ಕೊಳ್ಳೋದು ಬೇರೆ. ಕೃತಾಂಹಿ ಭೀಮೇನ ಸಮರ್ಚರಾಂ ತಾಂ ಸಮಕ್ಷಮಾದಾತುಂ ಇಹ ಆಗತೋ ಹಿ ಅಜಃ. ಕೃಷ್ಣ ಯಾತಕ್ಕೆ ಬಂದ, ಭೀಮ ಕೊಂದು ಬಾ ಅಂತ ಹೇಳಿದ್ರೆ ಮುಗಿದೋಗ್ತಿತ್ತು. ಆ ಕೆಲಸ ಹಿಂದೆ ಮಾಡಿದ್ದಾರೆ. ಸುವಜ್ರ ಕಳಿಂಗ ದೇಶದ ರಾಜ ದುರ್ಯೋಧನಾದಿಗಳನ್ನ ಸೋಲಿಸಿಬಿಟ್ಟು ಜರಾಸಂದನ ಸಹಕಾರದಿಂದ ಬಂಧನದಲ್ಲಿಟ್ಟಿದ್ದ. ಭೀಷ್ಮಾದಿಗಳೆಲ್ಲ ಯೋಚನೆ ಮಾಡಿದ್ರು. ಆದಿಪರ್ವದಲ್ಲಿ ಬರತಕ್ಕಂಥ ಕಥೆ ಇದು. ಭೀಮಸೇನ ನಮ್ಮ ವಂಶದ ಮರ್ಯಾದೆಯ ಪ್ರಶ್ನೆ ಇದು, ನೀನು ಹೋಗಿ ಅವರನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳ್ತಾರೆ ದುರ್ಯೋಧನಾದಿಗಳನ್ನು. ಭೀಮಸೇನ ಹೋಗಿದ್ದು ಬರೀ ಒಂಟಿಯಾಗಿ, ಒಂದೇ ರಥ ಭೀಮಸೇನ ಒಂದೇ, ಜೊತೆಗೆ ಯಾರೂ ಇಲ್ಲ, ನೆನಪಿರಬೇಕು, ಸೈನ್ಯ ತಗೊಂಡು ಹೋಗಲಿಲ್ಲ. ಅವರು ಜರಾಸಂದನ ಅಂತ ಹೇಳಿದ್ರೆ ಎಲ್ಲ ದುಷ್ಟರು ಸೇರಿಬಿಟ್ಟಿದ್ದಾರೆ. ಅಂಥ ಒಂದು ದೊಡ್ಡ ಕಾಂಗ್ರಿಗೇಷನ್ ಆಫ್ ಆಲ್ ವಿಲನ್ಸ್ ಅದು. ಅಂಥ ಒಂದು ಸಭೆಗೆ ಭೀಮಸೇನ ಬರೀ ಒಬ್ಬರೇ ಹೋಗಿಬಿಟ್ಟು ಅಷ್ಟು ಜನಗಳನ್ನು ಸೋಲಿಸಿ ಸುವಜ್ರನನ್ನು ಕೊಂದು ದುರ್ಯೋಧನಾದಿಗಳನ್ನು ಎಳ್ಕೊಂಬಂದು ಬುಪ್ಸಿದ್ರಂತೆ. ಮೃತಕ ಪ್ರತೀಕ ಅಂತ ಕರೀತಾರೆ, ಹೆಣ ಇದ್ದಾಗಿದ್ರಂತ ಅವರೆಲ್ಲ ಪ್ರೇತ ಕಡೆ ಬಂದು ಹೋಗಿತ್ತು. ಅವ್ರಿಗೆ ತಾವು ಯಾರಿಂದ ಬಿಡಿಸ್ಕೊಂಡು ಬಂದು ರಕ್ಷಿತರಾದರೂ ಗೊತ್ತಾ, ಯಾರನ್ನ ತಾವು ಪರಮ ದ್ವೇಷ ಮಾಡ್ತಾರೋ ಅವರಿಂದ ರಕ್ಷಿತನಾಗಿದ್ದಾನೆ. ಈ ವಾಯುದೇವರು ಒಪ್ಪಿ ನೋಡಬೇಕು, ದುಷ್ಟರಲ್ಲೂ ಉಸಿರಾಡಿಸೋದು ಅವರೇ ನೆನಪಿರಬೇಕು. 6 ಮುರಡೊಂದು ಸಾವಿರ ಅಂಥೇಳಿ ಬರೀ ಮಾಧ್ವರಲ್ಲಿ ಮಾತ್ರ ಉಸಿರಾಡಿಸೋದಿಲ್ಲ ಅವರು, ಪ್ರತಿಯೊಂದು ಪ್ರಾಣಿಯನ್ನು ಬದುಕಿಸಿರೋದೇ ವಾಯುದೇವರು. ದುರ್ಯೋಧನನ್ನು ಬದುಕಿಸ್ತಾರೆ ಈಗ, ಇದು ಸಾರಸ್ಯ ನೋಡಿ. ಹುಟ್ಟಿದಾಗಲೇ ದುರ್ಯೋಧನ ಸತ್ತೋಗಿದ್ರು, ಹುಟ್ಟಿದಾಗಲೇ ಸತ್ತೋಗಿದ್ರು, ಹೊಡೆದುಬಿಟ್ಟು ಹೊಡ್ಕೊಂಡ್ಬಿಟ್ಲೆ. ಭಭಂಜ ಗರ್ಭಂ ಈಶ್ವರ ಭಭಂಜ ಗರ್ಭಂ, ಅವರೇನು ಮಾಡಿಲ್ಲಂತೆ, ಗರ್ಭ ಹೊಡ್ಕೊಂಡ್ಬಿಟ್ಲು, ಬಿದ್ದುಬಿಟ್ರೆ ಎಲ್ಲ ಕೂಡ ಸುಮ್ಮನೆ ಇದ್ದಿದ್ರೆ ಎಲ್ಲ ಹೋಗ್ಬಿಡ್ತಿದ್ರು ಹಾಗೇನೆ ಅವರೆಲ್ಲ ಕೂಡ. ಆಗ ವೇದವ್ಯಾಸರು ಬರ್ತಾರೆ, ರರಕ್ಷ ಗರ್ಭಂ ಈಶ್ವರ, ರಕ್ಷಣೆ ಮಾಡ್ತಾರೆ ಅದನ್ನು. ಯಾಕೆ? ಮುಂದೆ ಭೀಮನಿಂದ ಸಾಯ್ಬೇಕು ಇವರು. ಅದೇ ರೀತಿ ಭೀಮಸೇನ ತಾವು ರಕ್ಷಣೆ ಮಾಡ್ತಾರೆ, ಮುಂದೆ ಯುದ್ಧದಲ್ಲಿ ಕೊಲ್ಲಬೇಕು ಇವರನ್ನ, ಯುದ್ಧದಲ್ಲಿ ಕೊಲ್ಲಬೇಕು. ಸಿಂಹ ಒಂದು ತನ್ನ ಬಲಿಯನ್ನ ಬೇರೆ ಪ್ರಾಣಿಗಳಿಂದ ಬಿಡಿಸಿ ತಾನು ಹೊಡೆಯುತ್ತಲ್ಲ, ಹಾಗೆ ಈ ಸುಭದ್ರ ಮೊದಲಾದ್ರೆ ಬಿಡಿಸಿ ಭೀಮಸೇನ ತಾನು ಹೊಡಿತಾರೆ. ಆಮೇಲೆ ಎಷ್ಟು ವಿವಿಧವಾದ ಮುಖ ಇದೆ ಅದರೊಳಗೆ. ಆದರೆ ಕೃಷ್ಣ ಎದುರಿಗೆ ಹೋಗಲಿಲ್ಲ, ಪರಮಾತ್ಮ ಯಾವಾಗಲೂ ಎದುರಿಗಿರ್ತಾನೆ, ಅವಾಗ ಆ ವಿಚಾರ ಬೇರೆ ಲೋಕದೃಷ್ಟಿಯಿಂದ ಕಾಣಲಿಲ್ಲ. ಇಲ್ಲಿ ಮಾತ್ರ ಎದುರಿಗೆ ಇದ್ದಾರೆ. ಯಾಕೆಂದ್ರೆ ಎಲ್ಲ ದುಷ್ಟರಿಗಿದ್ದ ಜರಾಸಂಧ ಭಾರ ಮಿಗಿಲು, ಭಾರಿ ಮಿಗಿಲು. ಅವನನ್ನ ಕೊಂದಾಗ ಕೃಷ್ಣಾರ್ಪಣ ಅಂತ ಭೀಮಸೇನ ಹೇಳ್ತಾನಲ್ಲ, ಎದುರಿಗಿದ್ದೇ ತಗೊಳ್ಬೇಕು ಅಂತ ಕೃಷ್ಣ ತಾನು ಹೋಗಿದ್ನಂತೆ. ಇಂಥ ಒಂದು ನಿದರ್ಶನ ಅರ್ಥ ಮಾಡಿಕೊಂಡ್ರೆ ಶ್ರೀ ಕೃಷ್ಣನಿಗೆ ಭೀಮನ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇರಲಿಲ್ಲ. ಇದೆಲ್ಲ ಸುಮ್ಮನೆ ಗೊತ್ತಾಗೋದಿಲ್ಲ, ಆಳವಾದ ವಿಮರ್ಶೆಯಿಂದ ಮಾತ್ರ ಗೊತ್ತಾಗೋದು. ನಮ್ಮ ದುರ್ದೈವ ಇವತ್ತಿನ ದಿವಸ ಮಧ್ವಾಚಾರ್ಯರ ಕಾಣಿಕೆಯನ್ನ ನಾವು ಜಗತ್ತಿಗೆ ಮುಟ್ಟಿಸಬೇಕಾದ್ರೆ ಮಹಾಭಾರತ ರಾಮಾಯಣಗಳ ವಿಮರ್ಶೆಯಿಂದನೇ ಹೊರತು ಬೇರೆ ದೇಶ ಬ್ರಹ್ಮಸೂತ್ರಗಳ ವಿಮರ್ಶೆಯಿಂದ ನಾವು ಮುಟ್ಟಿಸಲಿಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಅಧಿಕಾರ ಇಲ್ಲ ಯಾರಿಗೂ ಕೂಡ. ಬ್ರಹ್ಮಸೂತ್ರ ಓದ ಅರ್ಹತೆ ಬೇರೆಯವರಿಗಿಲ್ಲ, ಆದ್ರಿಂದಾಗೇನೆ ಅವ್ರನ್ನ ಅವರಿಂದ ಹೇಳದೆ ತಿಳಿಯೋದೇ ಇಲ್ಲ ಅವ್ರಿಗೆ. ಇವತ್ತು ಕುರುಡನ ಮುಂದೆ ನಾವು ಇದು ಮಾಡಿದ್ರೆ ಕಿವುಡುಮಕ್ಕಿ 100 ವರ್ಷ ಆಗುತ್ತೆ ಹಾಗೆ. ಆದರೆ ಇವತ್ತು ರಾಮಾಯಣ ಮಹಾಭಾರತಗಳು ಎಲ್ಲರೂ ಮುಟ್ಟಿಬಿಟ್ಟಿದ್ದಾರೆ. ಇವತ್ತು ಕಂಡವಲ್ಲ ರಾಮಾಯಣ ಭಾರತ ಬರೀತಾರೆ, ನಿಜವಾಗಲೂ ನಾವು ಬರೀಬೇಕು, ನಾವು ಬರೀತಾ ಇಲ್ಲ. ಇದು ಬಹಳ ಆಶ್ಚರ್ಯ. ರಾಮಾಯಣ ಮಹಾಭಾರತಗಳ ಬಗ್ಗೆ ಇವತ್ತು ಮನೆಯಲ್ಲಿ ಪುಸ್ತಕ ಲೆಕ್ಕ ಹಾಕ್ತಿದ್ದೆ, ಇಷ್ಟು ರಾಶಿ ಪುಸ್ತಕ ಇದೆ ಬೇರೆಯವ್ರು ಬಂದಿರೋದು. ಒಂದು ಅಲ್ಮಾರ ತುಂಬ ಅವ್ರದೇ ಇದೆ ಬರೀ, ನಮ್ಮದು ಒಂದೂ ಇಲ್ಲ, ನೆನ್ಪಿಟ್ಕೊಳ್ಳಿ, ಒಂದೂ ಇಲ್ಲ ನಮ್ದು. ಅರ್ಥ ಏನು ಗೊತ್ತಾ? ಬ್ರಹ್ಮಸೂತ್ರಗಳ ಪ್ರಸಾರವನ್ನು ಮಾಡೋ ರೀತಿಯಲ್ಲಿ ಮಹಾಭಾರತ ರಾಮಾಯಣ ಪ್ರಸಾರ ಮಾಡ್ತಾ ಇಲ್ಲ ನಾವು. ಬೇಸಿಕ್ ಟೆಕ್ಸ್ಟ್ ಅವೇನೆ, ಅದರಲ್ಲೂ ಮಹಾಭಾರತ ಅಂದ್ರೆ ಹೈಯೆಸ್ಟ್ ಟೆಕ್ಸ್ಟ್. ನಿನ್ನ ಶ್ರೀಗಳವರು ಹೇಳಿದ್ದಾರೆ ಅದರ ಎತ್ತರಕ್ಕೆ ಯಾವ ಗ್ರಂಥನೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮಹಾಭಾರತ ಅಂತ ಅದಕ್ಕೆ ಹೆಸರು. ನಾವು ಬಾಯಲ್ಲಿ ಹೇಳಿದ್ದೇವೆ ಹೊರತು ಅದನ್ನು ಜಗತ್ತಿ ಪ್ರಸಾರ ಮಾಡೋದ್ರಲ್ಲಿ ಬಹಳ ಹಿಂದಿದ್ದೇವೆ. ಅದಕ್ಕೆ ಅವ್ರು ಇನ್ನೂ ಕೆಟ್ಟದಾಗಿ ಬರೆದೇನೆ ಇರ್ತಾರೆ, ಹುಚ್ಚಾಬಟ್ಟೆ ಬರೀತಾರೆ. ವಿಶೇಷವಾಗಿ ಕಣ್ಣಿಡೋದು ಅವ್ರು ಭೀಮ ದ್ರೌಪದಿಯರ ಮೇಲೆ ಕಣ್ಣಿಡು, ಕೃಷ್ಣ ಭೀಮ ದ್ರೌಪದಿ 3 ಜನ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾವಾಗಲೂ ಕಲೀಬ್ ಕಣ್ಣು ಇವ್ರ ಮೇಲೇನೆ, ಸರ್ವೋತ್ತಮನ ಮೇಲೆ ಒಂದು ಕಣ್ಣು, ಜೀವೋತ್ತಮ ಇನ್ನೊಂದು ಕಣ್ಣು. ಅದನ್ನು ತಪ್ಪಿಸಬೇಕಾದ್ರೆ ಮಹಾಭಾರತ ರಾಮಾಯಣ ಸರಿಯಾದ ವಿಮರ್ಶನಾ ಪದ್ಧತಿಯನ್ನ ನಾವು ಹೇಳ್ತಾ ಹೋದರೆ ಆಗ ಅವರು ಬಾಯಿ ಮುಚ್ಚುತ್ತೆ. ಇವತ್ತು ನಾವು ವಾಕ್ಯಾರ್ಥಗಳಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಈ ಆಧುನಿಕರ ಜೊತೆಗೆ ಸಂವಾದ ಇಟ್ಟುಕೊಂಡಾಗ ನಿಜವಾದ ಅರ್ಥದಲ್ಲಿ ಪ್ರಕಾಶಕ್ಕೆ ಬಂದೇ ಬರುತ್ತೆ. ಆ ವಿಮರ್ಶೆಯನ್ನು ತಾತ್ಪರ್ಯ ನಿರ್ಣಯದ ಮೂಲಕನೇ ಕಲಿಬೇಕು ನಾವು. ಆಗ ನಿಜವಾಗಲೂ ಮಧ್ವಾಚಾರ್ಯರ ಹಿರಿಮೆ ಗೊತ್ತಾಗೋದು ಆಗ ಮಾತ್ರನೇ, ಸಾಮಾನ್ಯರಿಗೆ ಇಲ್ಲದವರು ಗೊತ್ತಾಗಲು ಸಾಧ್ಯವೇ ಇರೋದಿಲ್ಲ. ಯಾಕೆಂದ್ರೆ ಮಹಾಭಾರತಗಳನ್ನ ಆಚಾರ ಹೇಳುತ್ತಾರೆ, ಎಲ್ಲರಿಗೂ ಬೇಕಾದ ಗ್ರಂಥವನ್ನಾಗಿ ಬರೆದರದನ್ನು. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ ಅಂದಮೇಲೆ ಅದು ಎಲ್ಲರಿಗೂ ಟೆಕ್ಸ್ಟ್ ಆಗಿದೆ. ಅದರ ಬಗ್ಗೆ ಬರತಕ್ಕಂಥ ಸಂಶಯ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಮತ್ತು ಯಾವುದರ ಬಗ್ಗೆ ಬಂದ ಸಂಶಯ ಹಾಳು ಮಾಡೋದಿಲ್ಲ, ಅದರ ಬಗ್ಗೆ ಬರೋ ಸಂಶಯ ಹಾಳು ಮಾಡುತ್ತೆ. ಯಾಕೆ ಎಲ್ಲರಿಗೂ ಜ್ಞಾನ ಬರಬೇಕಾದ ಟೆಕ್ಸ್ಟ್ ಅದು. ಅದಕ್ಕೇನೆ ಆ ವಿಮರ್ಶೆಯನ್ನು ಆಚಾರ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಓದಿದರೆ ಗೊತ್ತಾಗುತ್ತೆ, ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ಈ ಎರಡು ವಿಷಯ ತಿಳಿಸಿದ್ರು, ರಾಜಸೂಯಾಗ ಈಗ ಮಾಡಿದ್ರಲ್ಲ ಆಗಲೂ ಅಷ್ಟೇ, ಮುಂದೆ ಅಶ್ವಮೇಧಯಾಗ ಮಾಡ್ತಾರಲ್ಲ ಆಗಲೂ ಅಷ್ಟೇ. ಅಶ್ವಮೇಧಯಾಗ ಯುದ್ಧದ ಅನಂತರ ಮಾಡಿದ್ದು, ರಾಜಸೂಯಾಗ ಯುದ್ಧದ ಮುನ್ನ ಮಾಡಿದ್ದು, ಎರಡರಲ್ಲೂ ಕೂಡ ಇನ್ನೊಂದು ಆಚಾರ್ಯ ವಿಶೇಷಾಂಶವನ್ನು ಹೇಳ್ತಾರೆ. ರಾಜಸೂಯಾಗದ ಕಾಲಕ್ಕೆ ಅಶ್ವಮೇಧನ ಒಂದು ಮಾಡಿದರು ಅಂತ ಹೇಳ್ತಾರೆ ಆಚಾರ್ಯ. ಆಗಲೂ ಅಶ್ವಮೇಧವನ್ನು ಮಾಡಿದರು, ರಾಜಸೂಯವನ್ನು ಮಾಡಿದರು, ಕೊನೆಗೆ ಅಶ್ವಮೇಧವನ್ನು ಮಾತ್ರ ಮಾಡ್ತಾರೆ. ಎರಡರಲ್ಲೂ ಕೂಡ ಭೀಮಸೇನ ದೇವರಿಂದ ಪಾತ್ರನೇ ಭಾರಿ ದೊಡ್ಡದು ಎಂಬುದು ತಾತ್ಪರ್ಯ. ಇಷ್ಟೆಲ್ಲ ಹೇಳಿದ್ದರಿಂದನೇ ಭೀಮಸೇನ ಪಾತ್ರ ಅತಿ ಶ್ರೇಷ್ಠವಾದ ಪಾತ್ರ, ಜರಾಸಂಧನ ವಧೆ ಅತಿ ಸ್ಪಷ್ಟ ನಿದರ್ಶನ ಅಂತ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಕ್ಷೀಲಾಕ್ಷೀಣ ಅಟ್ಟಹಾಸಂ ತವರಣಮರಿಹನ್ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಯಮಸ ಸಂವಕ್ತು ಮಾನಂದ ತೀರ್ಥ ಶ್ರೀಮನ್ನಾಮನ್ ಸಮರ್ಥ ತ್ವಮಪಿ ಹಿ ಯುವಯೋ ಪಾದಪದ್ಮಂ ಪ್ರಪದ್ಯೆ. ಎಷ್ಟು ಭಕ್ತಿ ಮಾಡ ಇನ್ನೊಂದು ಸ್ತೋತ್ರ ಇದೆ. ತ್ವಮಪಿ ಯುವಯೋ ಪಾದಪದ್ಮಂ ಪ್ರಪದ್ಯೆ. ಭೀಮಸೇನ ದೇವರೇ, ನಿಮ್ಮ ಪಾದಪದ್ಮಕ್ಕೆ, ಆ ವೇದವ್ಯಾಸರ ಪಾದಪದ್ಮಕ್ಕೆ ಸದಾ ನಾನು ಶರಣಾಗಿ ಬಿಡ್ತೇನೆ ಅಂತ ಹೇಳಿದ್ದ. ಏನು ಮಾಡಿದ್ದೆ ನೀವು? ಕ್ಷೀಲಾಕ್ಷೀಣ ಅಟ್ಟಹಾಸಂ ತವರಣಂ ಅರಿಹನ್ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಸ್ಯ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ. ನೀವು ಯುದ್ಧವನ್ನು ಮಾಡಿದಿರಿ, ರಣಂ ದೊಡ್ಡ ಯುದ್ಧವನ್ನು ಮಾಡಿದಿರಿ. ಎಂಥ ಯುದ್ಧ ಗೊತ್ತಾ? ಕ್ಷೀಲ ಕ್ಷೀಣಾಟ್ಟಹಾಸಂ. ಕ್ಷೀಲ ಅಂದರೆ ಸಿಂಹನಾದ, ಅಕ್ಷೀಣ ಅಂದರೆ ಹೆಚ್ಚತಕ್ಕಂತಹ, ಸಿಂಹನಾದದಿಂದ ಉಕ್ಕಿ ಬರತಕ್ಕಂತಹ ಒಂದು ಅಟ್ಟಹಾಸದಿಂದ ಕೂಡಿದ ಯುದ್ಧವನ್ನು ಮಾಡಿದಿರಲ್ಲ, ಯುದ್ಧ ವರ್ಣನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಗೊತ್ತಾ ಅಂತ ಹೇಳ್ತಾ. ಕ್ಷೀಲ ಕ್ಷೀಣಾಟ್ಟಹಾಸಂ, ಎಲ್ಲರೂ ಕೂಡ ಏನೇಳ್ತ ಒಂದು ಯುದ್ಧ ಮಾಡಿದರೆ ಭೀಮಸೇನ ದೇವರು ಸಿಂಹನಾದನೇ ಯುದ್ಧ ಮಾಡ್ತಿದ್ದರು, ಸಿಂಹನಾದದಿಂದನೇ. ಆಚಾರ್ಯ ಹೇಳ್ತಾರೆ ಭೀಮಸೇನ ದೇವರು ಬೇರೆ ಯುದ್ಧ ಮಾಡಬೇಕಾಗಿಲ್ಲ. ಭೀಮಸ್ಯ ನಾನದತಯೇವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿಮಾಪೂರೇಕೆ. ಭೀಮಸೇನ ಸಿಂಹನಾದ ಮಾಡಿದ ತಕ್ಷಣ ಎಷ್ಟು ಸತ್ತದ್ ಬೀಳ್ತಾರೆ ಜನಗಳಾಗಲೇ, ಹೊಡಿಬೇಕಾಗಿಲ್ಲ, ಹಾಗೆ ಸತ್ತತ್ ಹೋಗ್ತಿದ್ರಂತೆ. ವಿಣ್ಮೂತ್ರ ಶೋಣಿತಂ, ರಕ್ತಕಾರರ್ಯಾರು ಮಲಮೂತ್ರ ಮಾಡಿಕೊಳ್ಳೋರ್ಯಾರು ಎಲ್ಲ ಬಿದ್ದು ಬಿದ್ದು ಮೃತಿಮಾಪೂರೇಕೆ. ಮಹಾಭಾರತದಲ್ಲಿ ಐದಾರು ಶ್ಲೋಕ ಬರುತ್ತೆ, ಆಚಾರ ಒಂದೇ ಶ್ಲೋಕ ಒಂದೇ ಅರ್ಧ ಶ್ಲೋಕದಲ್ಲಿ ಸಮಾಪ್ತ ಮಾಡ್ತಾರೆ ಅಂಥ ಒಂದು ಭೀಮಸೇನ. ಅದಕ್ಕೆ ಕ್ಷೇಲ ಕ್ಷೀಣಾಟ್ಟಹಾಸಂ ಆ ಪದದ ಸಂಗ್ರಹ. ತವರಣಂ ಅರಿಹನ್ ಉದ್ಗದೋದ್ದಾಮ ಬಾಹೋ, ಇಷ್ಟು ಮಾಡಿದ್ರಲ್ಲ ಒಬ್ಬ ಯೋಗ್ಯನೇ ತೊಂದರೆಯಾಗಬಾರದು, ನೆನಪಿರಬೇಕು. ಅರಿಹನ್ ಅಷ್ಟೇ ಸಾತ್ವಿಕರ ಸಂಹಾರವನ್ನು ಮಾಡ್ತಿದ್ದಿಲ್ಲ, ಇಡೀ ಹನುಮಂತನ ಪಾತ್ರ ನೋಡಿ ರಾಮಾಯಣದಲ್ಲಿ ಒಬ್ಬ ಯೋಗ್ಯರಿಗೆ ಭೀಮಸೇನ ದೇವರು ಹೊಡೆದಿಲ್ಲ, ಹಿಂಸೆ ಮಾಡಿಲ್ಲ, ಅಯೋಗ್ಯರಿಗೆ ಮಾತ್ರ ಮಾಡೋದು ಬಿಟ್ಟಿಲ್ಲ. ಆದರೆ ವಾಲಿ ಸ್ವಂತ ತಮ್ಮ ಸುಗ್ರೀವನ ಹಿಂಸೆ ಮಾಡಿ ಓಡಿಸಿಬಿಟ್ಟಿದ್ದಾನೆ ನೆನ್ಪಿಟ್ಟುಕೊಳ್ಳಿ, ಸುಗ್ರೀವ ಅಣ್ಣನೇ ಕೊಲಿಸಿಬಿಡ್ತಾನೆ ಹೇಗಿರ್ಬೇಕು ಲೆಕ್ಕ ಹಾಕಿ. ಆದರೆ ಭೀಮಸೇನದವರು ಮಾತ್ರ ಒಬ್ಬರಿಗೂ ಹಿಂಸೆ ಮಾಡಲಿಲ್ಲ. ಲಂಕಿಣಿ ಹೊಡೆದ್ರಲ್ಲ ಅಂತ ಕೇಳಿದರೆ ಎಷ್ಟು ಗೊತ್ತಾ, ಸ್ತ್ರೀತೇತಿ ಮನ್ಯಮಾನೇನ ನಾತಿಕ್ರೋಧ ಸ್ವಯಂ ಕೃತಃ. ಸ್ವಲ್ಪ ಆ ಬುದ್ಧಿ ಬರಬೇಕಲ್ಲ ರಾವಣನ ಹತ್ತಿರ, ಅಷ್ಟೇ, ಜಾಸ್ತಿ ಇಲ್ಲ. ಇಂಜೆಕ್ಷನ್ ಕೊಡ್ತಾರೆ ಎಷ್ಟು, ಅಷ್ಟೇ, ಜಾಸ್ತಿ ಇಲ್ಲ. ಆದರೆ ದುಷ್ಟರನ್ನು ಮಾತ್ರ ಪಟಪಟ ಹೊಡೆದಾಕ್ಬಿಡೋದೇ ಕೆಲಸ. ವಿವೇಕ ರಾವಣನಿಗಿರಲಿಲ್ಲ, ಎಲ್ಲರೂ ಕನ್ಫ್ಯೂಸ್ ಮಾಡಿಕೊಂಡವರೇ. ಆದರೆ ರಾಮ ಮತ್ತು ಹನುಮಂತ ದೇವರ ರೀತಿ ಭಾರಿ ದೊಡ್ಡದು. ಲಕ್ಷ್ಮಣ ಏನು ಮಾಡ್ತಾರೋ ಗೊತ್ತಾ, ರಾಮಾಯಣದಲ್ಲಿ ಒಂದ್ಸಲ ಭರತ ಬರ್ತಿರ್ತಾನೆ, ದೊಡ್ಡ ಧೂಳು ಹೇಳುತ್ತೆ ಲಕ್ಷ್ಮಣ ಮರ ಹತ್ತಿರೋ, ಹೇಳುತ್ತಾನೆ ಅಣ್ಣ ನನಗೆ ಅಪ್ಪಣೆ ಕೊಟ್ಬಿಡು ಭರತನ ಹೊಡೆದಾಕ್ಬಿಡ್ತೇನೆ ಅಂತ ಹೇಳಿದ್ರು. ಭರತನ ಹೊಡೆದಾಕ್ಬಿಡ್ತೇನೆ ಅಂತ ಹೇಳ್ತಾನೆ. ಯಾತಕ್ಕೆ ನೀನು ಹೊಡೆದಕ್ಕೆ ಬಂದೇನಂತ ಕಾಣುತ್ತೆ, ರಾಮದೇವ್ ಹೇಳ್ತಾರೆ ಲಕ್ಷ್ಮಣ ಸುಮ್ಮನೆ ಇರು ಅದಕ್ಕೆ ಬಂದಿಲ್ಲ ಭರತ, ರಾಮ ರಾಜ್ಯ ನೀನೇ ಆಳು ಅಂತ ಹೇಳೋದಕ್ಕೆ ಬಂದಿದ್ದಾನೆ ಅಂತ ರಾಮದೇವರು ಹೇಳ್ತಾರೆ. ಲಕ್ಷ್ಮಣಿಗೆ ಆ ರೀತಿ ಕೋಪ ಬಂದ್ಬಿಡುತ್ತೆ. ಆದ್ರೆ ಹನುಮಂತ ಮಾತ್ರ ಕೋಪಗೊಳ್ಳೋದೇ ಇಲ್ಲ. ಹನುಮಂತ ಯಾರಿಗೆ ಜ್ಞಾನ ಇರ್ತಾರೆ ಕೋಪ ಬರೋದಿಲ್ಲ ಅಂತ ಹೇಳಿದ್ದ. ಜ್ಞಾನ ಇದ್ದವ್ರಿಗೆ ಕೋಪ ಬರೋದಿಲ್ಲ, ಮತ್ತೆ ಅವ್ರು ಹೊಡಿತಾ ಇಲ್ಲ ಅಂದ್ರೆ ಶಿಕ್ಷೆ ಅದು. ಕೋಪ ಬೇರೆ ಶಿಕ್ಷೆ ಬೇರೆ, ಶಿಕ್ಷೆ ಕೊಡ್ತಾರೆ ಹೊರತು ಕೋಪಿಸಿಕೊಳ್ಳೋ ಪ್ರಸಕ್ತಿ ಇಲ್ಲ. ಅದಕ್ಕೆ ಪೂರಕವಾದ ಕ್ರೋಧವನ್ನು ಏನಂತಾರೆ ಗೊತ್ತಾ, ಯಶ್ಯ ಜ್ಞಾನಮಯ ಕ್ರೋಧ ಅಂತ ಕರೀತಾರೆ. ಜ್ಞಾನಮಯವಾದ ಕ್ರೋಧನೇ ಹೊರತು ನಮ್ಮ ಕ್ರೋಧಕ್ಕೆ ಅಜ್ಞಾನ ಬ್ಯಾಕ್ಗ್ರೌಂಡ್ ಇದ್ರೆ ಅವರಿಗೆ ಜ್ಞಾನದ ವಿಶೇಷವಾದ ಹಿನ್ನೆಲೆ ಇರುತ್ತೆ. ಇದು ಭೀಮಸೇನ ದೇವರ ಹಿರಿಮೆ, ತಾತ್ವಿಕವಾದ ಯುದ್ಧವನ್ನು ಮಾಡತಕ್ಕಂಥವು. ಅದಕ್ಕೆ ಅರಿಹನ್ ಅಂತ ಹೇಳಿದರು. ಅರಿಹನ್ ಅರ್ಜುನ ಕೊಂದಿದ್ದಾದ ಯಾರನ್ನ, ಕರ್ಣನನ್ನ ಸ್ವಂತ ಅಣ್ಣ ಕೊಂದು ಹಾಕಿಬಿಡ್ತಾನೆ. ಸೂರ್ಯನ ಅವತಾರ, ಮತ್ತೆ ಭೀಮಸೇನದೇವರಿಗೆ ಕೆಲಸ ಮಾಡೋದಿಲ್ಲ, ಅದಕ್ಕೆ ಅರ್ಜುನ ಸೇರಿಸಿದ್ದು ಅಂತ ಹೇಳ್ತಾರೆ. ಭೀಷ್ಮಾದಿಗಳನ್ನು ಭೀಮಸೇನದವರು ಹೊಡೆಯಲು ನೆನಪಿರಬೇಕು, ಅವ್ರು ಯೋಗ್ಯರು, ನನ್ನ ಕೈಯಿಂದ ಸಾಯಬಾರದು ಅವರೆಲ್ಲ ಕೂಡ, ನನ್ನ ಕೈಯಿಂದ ಸಾಯಬಾರದು. ಅದಕ್ಕೋಸ್ಕರ ಅರ್ಜುನ ರಿಸರ್ವ್ ಇಟ್ಬಿಡ್ತಾರೆ ಹೇಳೋದಕ್ಕೋಸ್ಕರ. ಭೀಮಸೇನದ್ರು ಕೊಲ್ಲೋದಿಲ್ಲ, ಭೀಮಸೇನದೇವರ ಕೆಲಸ ಸತ್ರೆ ಅವ್ರ ಕಥೆ ಮುಗಿತು ಅಂತಾನೆ ಅರ್ಥ. ಅಲ್ಲಿ ಕೆಲವರು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಟ್ಟಿದ್ರೆ ಅದು ಬೇಡ, ಬಾಲ್ಯಕರಾದ್ರೆ ಒಬ್ಬರು ಕೊಂದ್ರಲ್ಲ ಅಂತ ಯಾರು ಕೇಳ್ತಾರೆ, ಆಚಾರ ಉತ್ತರ ಕೊಟ್ಬಿಟ್ಟಿದ್ದಾರೆ. ಆ ನಿಜ ಓನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇದ್ದಾಗ ಆ ರೀತಿ ಮಾಡಿದ್ದೆ ಹೊರತು ತಾವಾಗಿ ಹೊಡೆದ, ಆತ ಕೇಳ್ಕೊತಾನೆ ನೀ ಹೊಡಿಬೇಕು ನನ್ನ ಅಂಥೇಳಿ ಅವಾಗ ಹೇಳಿರ್ತಾರೆ, ಮುಗಿಯುತ್ತೆ ಆ ವಿಷಯ ಬೇಡ. ಈಗ ಅರಿಹನ್ ಉದ್ಗದೋದ್ದಾಮ ಬಾಹೋ, ಹೇ ಉದ್ಗದ, ಹೇ ಉದ್ದಾಮ ಬಾಹೋ, ಹೇ ಉದ್ಗದೋದ್ದಾಮ ಬಾಹೋ, ಅನೇಕ ರೀತಿಯಲ್ಲಿ ಬಿಡಿಸ್ಬೋದು ಅದನ್ನು. ತವರಣ ಬರಿಹನ್ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಶ ಸರ್ವೋತ್ತಮಸ್ಯ. ಮಹಾಭಾರತ ಯುದ್ಧದ ಒಟ್ಟು ವಿಮರ್ಶೆ ಅಂದರೆ ಭೀಮಸೇನದೇವರು ಮಾಡಿದ ಕೆಲಸ ಎಷ್ಟು ಅಂದರೆ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ. ಒಟ್ಟು 11 ಅಕ್ಷೋಹಿಣಿ ಇವರದ್ದು, 7 ಅಕ್ಷೋಹಿಣಿ ಅವರದ್ದು, ಒಟ್ಟು 18 ಅಕ್ಷೋಹಿಣಿ ಸೇನೆ. ದುರ್ಯೋಧನ ಒಬ್ಬರದ್ದು 11 ಅಕ್ಷೋಹಿಣಿ ಸೇನೆ, ಅದರಲ್ಲಿ ಹೆಚ್ಚು ಅಕ್ಷೋಹಿಣಿ ಕೊಂದಿದ್ದು ಯಾರಂದ್ರೆ ಭೀಮಸೇನ. ಅದಕ್ಕೆ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ ಸುನಿಪುಣಂ ಯಶ ಸರ್ವೋತ್ತಮಸ್ಯ ಅಂತ ಅರ್ಥ ಮಾಡಿಕೊಂಡ್ರೆ 6 ಅಕ್ಷೋಹಿಣಿ ಸೈನ್ಯ ಒಂದೇ ಕೊಂದಿದ್ದು ಭೀಮಸೇನ ದೇವರು, 4 ಕೊಂದಿದ್ದು ಅರ್ಜುನ, ಉಳಿದ ಅರ್ಧ ಎಲ್ಲರೂ ಸೇರಿಕೊಂಡಿರುತ್ತೆ. ಈ ಭೀಮಸೇನರು ಎಷ್ಟು ದೊಡ್ಡದಾಗುತ್ತೆ ಲೆಕ್ಕ ಹಾಕಬೇಕು. ಅದಿಷ್ಟು ಆಚಾರ್ಯ ಲೆಕ್ಕ ಹೇಳ್ತಾರೆ, ಯಾರೇ ಯಾವಾಗ ಏನು ಅಲ್ಲೇ ಸ್ಟ್ಯಾಟಿಸ್ ಕೊಡ್ತಾ ಹೋಗ್ತಾರೆ, ಸ್ಕೋರ್ ಹೇಳಿದ ಮಧ್ಯೆ ಮಧ್ಯೆ ಹೇಳ್ತಿರ್ತಾರೆ ಆಚಾರ್ಯರು, ಏನೇನಾಯ್ತು, ಎಷ್ಟೇ ಸಾರ ಸತ್ರು, ಎಷ್ಟೇ ದಿವಸಕ್ಕೆ ಎಷ್ಟೇ ಜನ ಸತ್ತಿದ್ರು ಅದೆಲ್ಲ ಹೇಳ್ತಾರೆ. ಮೂಲಮಹಾಭಾರತದಲ್ಲಿದೆ, ನಾವು ಓದಿದ್ರೆ ಗೊತ್ತಾಗೋದಿಲ್ಲ, ಎಲ್ಲೆಲ್ಲೋ ಇರುತ್ತದು ಎಲ್ಲ ಒಂದು ಕಡೆ ಸೇರಿಸಿ ಹೇಳ್ತಾರೆ ನಮಗೆ. ಅಷ್ಟು ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟು ಗೊತ್ತೇನು, ನಮಗೆ ತಲೆ ಕೆಟ್ಟೋಗುತ್ತೆ. 21,000 ಚಿಲ್ಡ್ರೆ ಒಂದು ಅಕ್ಷೋಹಿಣಿ ಆಗೋದು. ಆದರೆ 1,000 ರಥ ಇರಬೇಕು, ಅಷ್ಟು ಆನೆ ಇರಬೇಕು. 21,872 ಬರುತ್ತೆ, ಅಷ್ಟು ಅಷ್ಟೇ ಆನೆಗಳು, ಅಷ್ಟು ರಥಗಳು, ಅದರ 3 ಕುದುರೆಗಳು, ಇದರಷ್ಟು 5 ಕಾಲಾಳುಗಳು, ಅಷ್ಟಿರಬೇಕು. ಆ ಲೆಕ್ಕದಲ್ಲಿ ಸುಮಾರು 2,000,000 ಜನ ಸೈನಿಕರು, 2,000,000 ಜನ ಕಾಲಾಳುಗಳು, ಇನ್ನುಳಿದ್ದೆಲ್ಲ ಆ ಲೆಕ್ಕ. ಅಷ್ಟು ಸೈನಿಕರಲ್ಲಿ ಹೆಚ್ಚು ಕೊಂದಿದ್ದು ಯಾರು ಅಂತ ಕೇಳಿದರೆ ಭೀಮಸೇನ ದೇವರು ಕೊಂದಿತ್ತು. ಬಹ್ವಕ್ಷೌಹಿಣ್ಯನೀಕ ಕ್ಷಪಣ, ತಮಾಷೆ ಅಂದರೆ ಶಸ್ತ್ರಾಸ್ತ್ರ ಇಲ್ಲ, ಬರೀ ಗದೆಯಿಂದ ಕೈಯಿಂದ ಅಷ್ಟೇ ಸಿಂಹನಾದದಿಂದ ಈ ರೀತಿ ಕೊಲ್ಲೋದು. ಅಂದ್ರೆ ನೋಡಿ ಸೆಂಚುರಿ ಯಾವ ರೀತಿ ಹೊಡೆದ ಅಂತ, 30 ಬಾಲಿಗೆ ಹೊಡೆದು ಬಿಟ್ಟಾರೆ ಭಾರಿ ಗ್ರೇಟ್ ಆಗಿಬಿಡ್ತಾರೆ, 200 ಬಾಲಿ 300 ಬಾಲಿ ಹೊಡೆದ್ರೆ ಪಜೀತ ಆಗಿಬಿಡ್ತಾರೆ. ಅದಕ್ಕೆ ಹೊಡೆದ ರೀತಿಯೂ ಹಾಗೆ, ಹೆಚ್ಚು ಹೊಡೆದು ವೇಗವಾಗಿ ಹೊಡೆದಿದ್ದು ಕೂಡ ಅಷ್ಟೇನೆ. ಇದೆಲ್ಲ ಭೀಮಸೇನ ದೇವರ ಅವನ ಭಕ್ತಿ ನಮಗೆ ಹೆಚ್ಚಾಗಲೇ ಕಾರಣಗಳಿವೆಲ್ಲ ಕೂಡ. ಅಂಥವ್ರು ನಮ್ಮ ಗುರುಗಳು ಅಂತ ಹೇಳಿದರೆ ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಅದಕ್ಕೆ ಹೇಳ್ತಿರೋದೇ ಹೊರತು ಭೀಮಸೇನದವರ ಪ್ರಶಂಸೆಯೆಲ್ಲ ನಮಗೆ ಭರವಸೆಯಾಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ಭದ್ರತೆಯನ್ನು ಒದಗಿಸ್ತಕ್ಕಂಥ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ಬಹ್ವಕ್ಷೌ ಹಿಣ್ಣನೀಕ ಕ್ಷಪಣ ಸುನಿಪುಣಂ ಯಶ ಸರ್ವೋತ್ತಮಸ್ಯ. ಇಷ್ಟೆಲ್ಲ ಮಾಡಿದರೂ ಕೂಡ ಯಾರಿಗೋಸ್ಕರ? ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ. ತನ್ನ ಬಲ ತೋರಿಸ್ಬೇಕು ಅಂತಲ್ಲ, ಏನೋ ಹೇಳ್ಕೋಬೇಕು ಅಂತಲ್ಲ, ಕೃಷ್ಣನ ಸೇವೆ ಮಾಡಬೇಕಷ್ಟೆ. ಇದು ಮುಖ್ಯವಾದ ಭೀಮಸೇನದವರ ಗುರಿ. ಎಷ್ಟೋ ಜನಕ್ಕೆ ಆ ಗುರಿಕ್ಕಿಂತ ಹೆಚ್ಚು ಬೇರೆ ಯಾವುದೋ ಕಾರಣ ಬರುತ್ತೆ ಹೊರತು ಸೇವೆ ಆಸ್ಪೆಕ್ಟ್ ಮರ್ತುಬಿಟ್ಟಿರ್ತಾರೆ ತುಂಬ ಜನಗಳಿಗೆ. ಆದರೆ ಯಾವ ಕಾಲಕ್ಕೂ ಕೂಡ ಶುಶ್ರೂಷೆಯನ್ನು ಬಿಡಲಿಲ್ಲ ಭೀಮಸೇನ ದೇವರು. ಕೃಷ್ಣ ಪ್ರೀತ್ಯರ್ಥವಾಗಿ ಆಗಬೇಕೇ ಹೊರತು ಬೇರೆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ತುಂಬ ಅರ್ಥಗಳಿದೆ ನೋಡೋದಕ್ಕೆ. ಅಲ್ಲಿ ದುರ್ಯೋಧನ ವಿಷಯ ಹೇಳದಕ್ಕೆ ಕಾಣದೇ ಇಲ್ಲ. ಕಿರ್ಮೀರನ ಬಗ್ಗೆ ಹೇಳಿದರು, ಜಲಾನಂದನ ಬಗ್ಗೆ ಹೇಳಿದರು, ಬಕನ ಬಗ್ಗೆ ಹೇಳಿದರು, ದುರ್ಯೋಧನ ಬಗ್ಗೆ ಹೇಳಲಿಲ್ಲ. ಭಾರಿ ದೊಡ್ಡವನು ಅವನ ಬಗ್ಗೆ ಹೇಳಿಲ್ಲ ಅನ್ನೋದಕ್ಕೆ ಹೇಳಿದರೆ ಹೇಳಿದ್ದಾರೆ. ಬಹ್ವಕ್ಷೌ ಹೆಣ್ಣೆನೀಕ, ಬಹು ಅಕ್ಷೋಹಿಣಿ ಅನೇಕ ಯಾರಿಗಿತ್ತು ಅಂದರೆ ದುರ್ಯೋಧನನಿಗಿತ್ತು. ಅವನನ್ನು ಕ್ಷಪಣ ನಾಶ ಮಾಡಿದವನಾದ್ದರಿಂದಾಗಿಯೇ ದುರ್ಯೋಧನಿಗೂ ಅನ್ವಯ ಆಗುತ್ತೆ. ಬಹ್ವಕ್ಷೌ ಹಿಣ್ಣನೀಕ ಕ್ಷಪಣ ಸುರಿಪುಡಂ ಯಶ ಸರ್ವೋತ್ತಮಸ್ಯ. ಆಮೇಲೆ ಇನ್ನೊಂದು ಅರ್ಥ ಇದೆ. ಬಹ್ವಕ್ಷೌಹಿಣಿಗಳು ಇದ್ದಿದ್ದು ಯಾ ಜನ ಏನೇ ಇದ್ದರೂ ಕೂಡ ರಾಜನ ಅಧೀನ ಅವರೆಲ್ಲ ಕೂಡ, ಅಂದಮೇಲೆ ದುರ್ಯೋಧನಿಗೆ ಅಪ್ಲೈ ಆಗುತ್ತೆ. ಅನಂತರ ಯುವರಾಜ ದುಶ್ಯಾಸನಿಗೆ ಅಪ್ಲೈ ಆಗುತ್ತೆ. ಇಬ್ಬರನ್ನು ಕೊಂದಿದ್ದು ಭೀಮಸೇನ. ಆದ್ದರಿಂದಾಗಿಯೇ ಬಹ್ವಕ್ಷೌ ಹಿಣ್ಣನೀಕ ಕ್ಷಪಣ ಸುನಿಪುಣಂ ಯಶ್ಯ ಅನ್ನೋ ಮಾತಿನಲ್ಲಿ ದುರ್ಯೋಧನ ಬಂದ, ದುಶ್ಯಾಸನ ಬಂದ, ಅದರೊಳಗೆ ಇಬ್ಬರು ಸಂಹಾರಣ ಆಗೋಯ್ತು. ಅದರ ಜೊತೆಗೆ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ, ಆ ಪದಕ್ಕೆ ಬಹಳ ಅರ್ಥ ಇದೆ. ಎಲ್ಲ ಕೆಲಸ ಮಾಡಿ ಕೃಷ್ಣಾರ್ಪಣ ಅಂತಿದ್ದಲ್ಲ, ಕೆಲಸ ಮಾಡ್ತಿರ್ಬೇಕಾದ್ರೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಅವರು. ದುರ್ಯೋಧನ ಕೊಲ್ತಾ ಇದ್ದಾರೆ, ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಎಲ್ಲ ಕೃಷ್ಣಾರ್ಪಣ ಅನ್ಬೇಕಾದ್ರೆ ಮನಸ್ಸಲ್ಲೇ ಇರುತ್ತೆ, ಮಧ್ಯೆ ಬಿಡು ಮಾಡೋದಲ್ಲ. ಕೃಷ್ಣಾರ್ ಬಂದಬೇಕಾದ್ರೂ ಕೂಡ ಅವ್ರು ಅಂತಿರ್ತಾರೆ, ನಾವೇನೋ ಅಂತಿರ್ತೇವೆ, ಅರ್ಧವತ್ತ ಸಂಬಂಧನೇ ಇರೋದಿಲ್ಲ. ಅವ್ರು ಮಾಡಿದ್ದೇನು, ದುಶ್ಯಾಸನ ಕೊಲ್ತಾ ಇದ್ದಾರೆ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಆ ದೃಶ್ಯ ನೋಡಿಬಿಟ್ರೆ ಅಶ್ವತ್ಥಾವರು ನೋಡ್ಲಕ್ಕಾಗಲಿ ಅಂತ ದೂರ ಹೋಗಿಬಿಟ್ರಂತವ್ರು. ಅವ್ರು ಯಾರು ಗೊತ್ತ, ಕೊಲ್ಲೋದೇ ಅವರು. ಶಕ್ರೋಗ್ರ ದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ ಅಶ್ವತ್ಥಾಮರ ರುದ್ರದೇವರ ಅವತಾರ ನೋಡ್ಲಕ್ಕಾಗಲಿಲ್ಲ ಅಂತ ಭೀಮಸೇನ ಹಿರಣ್ಯ ಇವನು ಕೊಲ್ಲೋದನ್ನ ದುಶ್ಯಾಸನನ್ನ ಯುದ್ಧ ಬಿಟ್ಟು ಹೋಗ್ಬಿಟ್ರಂತವ್ರು. ಕರ್ಣ ಹಾಗೆ ಮುರ್ಚಿತನಾಗಿಬಿಟ್ಟು ಸೀನ್ ನೋಡ್ಲಕ್ಕಾಗ್ತಾ ಇಲ್ಲ ಅವರಿಗೆ. ಆದ್ರೆ ಭೀಮಸೇನ ಏನ್ ಗೊತ್ತ ಮಾಡ್ತಿರೋದು, ಮಹಾಶಿ ಮಶೋರಸಿ ಸಂಚಖಾನ ಅನ್ನು ಅವನಿಗೆ ಜಯದೆ ಬಗಿತಾ 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 ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ ಹೇಳ್ತಾರೆ. ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯ ಎಸ್ತೇ ಮನ್ಯೋ ಇತ್ಯತೋ ನಾರಸಿಂಹಂ. ನರಸಿಂಹದೇವರು ಸ್ತೋತ್ರ ಮಾಡ್ತಾ ಅದನ್ನು ಶೋಣಿತವನ್ನು ಸೋಮರಸ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಇಂಥ ಒಂದು ಬ್ಯಾಲೆನ್ಸ್ ಆಫ್ ಮೈಂಡ್ ಯಾರಿರುತ್ತೆ ಯೋಚನೆ ಮಾಡಿ. ಯುದ್ಧ ರಕ್ತ ಕಡಿಮೆ ಬರ್ಷಕ್ಕೆ ಹೆಸರು ಹಾಗೆ ಬಿ ಪಿ ಜಾಸ್ತಿ ಬಿದ್ದು ಬಿಡ್ತಾರೆ, ರಕ್ಷ ನೋಡ್ಬಿಟ್ರೆ ಆಗಿಬಿಡ್ತಾರೆ. ಅಂತ ರಣರಂಗ ಆ ದುಶ್ಯಾಸನ ಬಂದಿದ್ರೆ ಕ್ಲೈಮ್ಯಾಕ್ಸ್ ಅದು ಬಂತು. ರಕ್ತವನ್ನು ಚಿಮ್ಮುತ್ತಾ ಇದ್ದಾರೆ. ಇಡೀ ಜಗತ್ತಿನ ಇತಿಹಾಸದೊಳಗೆ ಆ ದೃಶ್ಯ ನಡೆದ ಎರಡೇ ಸಲ, ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಾಗ ನರಸಿಂಹದೇವರು ಮಾಡಿದ ಲೀಲೆ ಅದು. ಇಲ್ಲಿ ಮಾಡಿದ್ದು ಹೀಗೆ, ಅದನ್ನೇ ಶ್ರೀ ಮಧ್ವನಾಮದರು ಹೇಳ್ತಾರೆ. ವೀರ ನರಹರಿಯ ಲೀಲೆಯ ತೋರಿದ ಅಂತ ಹೇಳ್ತಾರೆ. ವೀರ ನರಹರಿಯ ಲೀಲೆಯ ತೋರಿದ. ಅದರಿಂದ ವಾಯುಸ್ತುತಿ ಕೇಳಿದ್ರೆ ಮಧ್ವನಾಮ ಹೇಳೋರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಆ ವಿನಾಯಾಸವಾಗಿ ಕೃಷ್ಣಾರ್ಪಣ ಅಂತ ಅರ್ಪಿಸಿದರಂತೆ. ಆ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿತ್ತು ಅಂತ ಹೇಳ್ತಾರಲ್ಲಿ, ಶೂನ್ಯಮಾಸೀತ್ ಆಯೋಧನಂ ಶೂನ್ಯಮಾಸೀತ್ ಅಂತ ಹೇಳಿದ್ದಾರೆ. ಒಂದು ಕ್ಷಣ ಯುದ್ಧರಂಗ ಖಾಲಿ ಅಂತ ನೋಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ, ಆ ಸ್ಥಿತಿ ಬಂದು ಹೋಗಿಬಿಟ್ಟಿದೆ. ಇಂಥ ಮಹಾವೀರ ಭೀಮಸೇನ ಎಸ್ ಶುಶ್ರೂಷಾರ್ಥಂ ಚಕರ್ಥ, ಕೃಷ್ಣನ ಸೇವೆಗೋಸ್ಕರ ಮಾಡಿದರು. ದುರ್ಯೋಧನನ ಹೊಡಿತಾ ಇದ್ದಾರೆ, ಅವನು ಬಿಡ್ತಾ ಇದ್ದಾನೆ, ಬಿದ್ದ ಮೇಲೆ ಅವನ ತಲೆ ತುಡಿತಾ ಇದ್ದಾರೆ. ಆಗ ಏನು ಮಾಡಿದ್ರಂತ ಗೊತ್ತಾ? ಋಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ದದರ್ಶಃ. ಋಷ ಸೂಕ್ತವನ್ನು ಹೇಳ್ತಾ ತಲೆ ತುಳಿದಿದ್ದ. ಎಂಥ ಒಂದು ಜ್ಞಾನ, ಶುಶ್ರೂಷಾರ್ಥಂ. ಈ ಮಾತನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ ಕೆಲಸ ಅಷ್ಟು ಶ್ರೇಷ್ಠ, ಅನುಸಂಧಾನ ಅಷ್ಟು ಶ್ರೇಷ್ಠ. ಆದ್ದರಿಂದಲೇ ಭೀಮಸೇನ ಒಂದು ಯುದ್ಧದ ಕಾರ್ಯ ಉಳಿದವರ ಕಾರ್ಯದಂತೆ ಅಲ್ಲ. ಅದೇ ರೀತಿ ಹನುಮಂತ ಮಾಡಿದ ಕಾರ್ಯ ಹೇಗೋ, ಭೀಮಸೇನ ಮಾಡಿದ ಕಾರ್ಯ ಹಾಗೆ. ಸ್ವಲ್ಪ ವ್ಯತ್ಯಾಸವೇ ಇಲ್ಲ. ಅಲ್ಲಿ ರಾವಣರ ಸೈನ್ಯದಲ್ಲಿ ರುದ್ರನರ್ತನ, ಇಲ್ಲಿ ಕೌರವನ ಸೈನ್ಯ ರುದ್ರನರ್ತನ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಪಾತ್ರ ಎಷ್ಟು ಪೂಜ್ಯವಾದ ಪಾತ್ರವಾಗುತ್ತೆ. ಇಂಥ ಬಲವನ್ನು ಭೀಮಸೇನ ತೋರಿಸ್ತಾ ಹೋಗಿದ್ರೆ ಈ ದುರ್ಯೋಧನ ಅಂಬನ್ನು ಸಾಯ್ತೇನೆ ಇರಲಿಲ್ಲ. ಆದ್ರಿಂದಾಗಿನೇ ಇವತ್ತು ದುರ್ಯೋಧನ ನಿಗ್ರಹ ಮಾಡಿದ ವ್ಯಕ್ತಿ ಭೀಮಸೇನ. ಅಂದಮೇಲೆ ಆ ದುರ್ಯೋಧನ ಯಾರು? ಕಲಿ. ಕಲಿ ವಿಗ್ರಹ ಯಾರು ಮಾಡ್ತಾರೆ? ಭೀಮಸೇನ ದೇವರೇ ಮಾಡೋದು. ಆದ್ದರಿಂದನೇ ವಾದಿರಾಜ ಸ್ವಾಮಿಗಳು ಬರೀತಾರೆ, ಕಲಿಯುಗದಲ್ಲಿ ಪ್ರಾಯ ಹೇಳ್ತಾರೆ ಸುಪಾಪ ಸಂಭವಂತಿ, ಕಲಿಜಾ ಯಸ್ಮಾತ್ ಪ್ರಾಯ ಸುಪಾಪ ಸಂಭವಂತಿ ಆಚಾರ್ಯರ ಮಾತು. ಕಲಿಯುಗದಲ್ಲಿ ಬರೀ ಪಾಪಿಗಳು, ಮಹಾಪಾಪಿಗಳೇ ಹುಟ್ಟುತ್ತಾರಂತೆ. ಆಚಾರ್ಯ ಪ್ರಾಯ ಅಂತ ಹೇಳಿದ್ದಲ್ಲ ವಾದಿರಾಜ ಸ್ವಾಮಿಗಳು ಬರ್ತಾರೆ, ಪ್ರಾಯ ಅಂದ್ರೆ ಮೋಸ್ಟ್ಲಿ ಅಂತ ಅರ್ಥ. ಯಾಕೆ ಬರೆದರು ಅಂತ ಕೇಳಿದರೆ ಮಧ್ವ ಶಿಷ್ಯರಿದ್ದಾರಲ್ಲ ಅವ್ರನ್ನ ಬಿಟ್ಟು ಅಂತ ಹೇಳೋದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯ ಶಿಷ್ಯರು ಬಿಟ್ಟು ಉಳಿದವರೆಲ್ಲ ಪಾಪಿಗಳು ಅಂತ ಹೇಳಿಬಿಡ್ತಾರೆ. ನಮ್ಮ ಜನಕ್ಕೆ ಅಪಾರ್ಥ ಆಗಿಬಿಡುತ್ತದೆ. ಬೇರೆಯವರು ಏನ್ ತಿಳ್ಕೊತಾರೆ? ಮಾಧುರನ್ನು ಬಿಟ್ಟರೆ ನಮ್ಮ ಸಮಯೋಗರು ಅಂತ ಬೈತಾರೆ ಅಂತ ಅವ್ರು ಬೈತಾರೆ. ನಮ್ಮ ಮಾಧುರ ಏನ್ ಮಾಡ್ತಾರೆ? ಏಕಾಶಿ ಊಟ ಮಾಡ್ಕೋತಾರೆ, ಮಾಧುರ ಅಂತ ತಿಳ್ಕೊಂಡು ಹೊಡೆದಿರ್ತಾರೆ. ಎರಡೂ ತಪ್ಪೆ. ಇವ್ರು ಮಾಧುರ ಅಂತ ಅಶಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲ ಅಂತ ಅಶಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಧ್ವರಲ್ಲ ಅಂತ ಅವ್ರ ಭಾವನೆ, ಮಾಧ್ವರ ಅಂತ ಇವ್ರ ಭಾವನೆ, ಇಬ್ಬರು ಸುಳ್ಳೆ. ಮಾಧ್ವರು ಅಂದ್ರೆ ಈ ರೀತಿ ಮಾಧ್ವರಲ್ಲ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಬರೀ ಹುಟ್ಟಿದ ಮಾಧ್ವನಾದ್ರೆ ಸಾಲದು, ಇಂಥ ದೀಕ್ಷೆ ಇದ್ದ ಮಾಧ್ವನನ್ನ ಕಲಿ ಏನೂ ಮಾಡೋದಿಲ್ಲ. ಮತ್ತೆ ಆ ಕಡೆಗೆ ಅವರು ಮಾಧ್ವ ಈ ರೀತಿ ಆಗಬೇಕಾಗಿಲ್ಲ, ಬ್ರಾಹ್ಮಣ ಅವೆಲ್ಲ ಆಗಬೇಕಾಗಿಲ್ಲ. ಆದರೆ ಆಚಾರ್ಯರಲ್ಲಿ ಸರಿಯಾದ ಭಕ್ತಿ ಬಂತು ಅಂದರೆ ಖಂಡಿತ ಅವನು ಮಾಧ್ವ. ಅವು ಇವತ್ತು ಜಾತಿ ಬೇರೆ, ಮಾಧ್ವ ಬೇರೆ. ಮಾಧ್ವ ಅಂಬುದು ಥಾಟ್, ಅದು ಫಿಲಾಸಫಿಕಲ್ ಥಾಟ್. ಅದು ಒಂದು ಇದು ಒಂದು ಬೈ ಬರ್ತ್ ಬರೋ ಜಾತಿ. ಇದು ಜಾತಿಯಿಂದ ಮೋಕ್ಷ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಲಿಲ್ಲ. ಆದರೆ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾ ಇದೆ. ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರಿಂದ ಎಲ್ಲ ಜನಕ್ಕೆ ಅರ್ಥ ಆಗಬೇಕು. ಮಧ್ವಾಚಾರ್ಯರು ಜಾತಿಗೆ ಮಹತ್ವ ಕೊಟ್ಟಿದ್ದು ಆಚರಣೆಗೆ, ಆದರೆ ಮೋಕ್ಷಕ್ಕೆ ಮಾತ್ರ ಜ್ಞಾನನೇ ಬೇಕು ಅಂತ ಹೇಳಿದ್ರಿಂದ ಅವರಷ್ಟು ಉದಾರ ಹೃದಯದಿಂದ ಮೋಕ್ಷದ ಹಾದಿ ತೋರಿಸಿದವರು ಮತ್ತೊಬ್ಬರಿಲ್ಲ ಅಂತ ಹೇಳೋದಕ್ಕೆ ಎಷ್ಟು ಶಾಸ್ತ್ರ ಬೇಕಾದ್ರೂ ಆಧಾರ ಕೊಡಬಹುದು. ಜನಕ್ಕೆ ಗೊತ್ತಿಲ್ಲ, ಆದ್ದರಿಂದಾಗಿನೇ ಬಹಳ ತಪ್ಪು ಮಾಡ್ತಾರೆ. ಇವತ್ತು ನಮಗೆ ರಾಯರ ಬಗ್ಗೆ ಗೊತ್ತಿದೆ, ಟೀಕಾರ ಸ್ವಲ್ಪ ಸ್ವಲ್ಪ ಗೊತ್ತಿದೆ, ಪುರಂದ್ರಾಸರ ಬಗ್ಗೆ ಗೊತ್ತಿದೆ, ಮಧ್ವಾಚಾರ್ಯ ಬಗ್ಗೆನೇ ಗೊತ್ತಿಲ್ಲ. ಇದು ಬಹಳ ಆಶ್ಚರ್ಯ. ಮೂರ ಗುರುಗಳ ಬಗ್ಗೆ ಗೊತ್ತಿಲ್ಲದವರು ಏನು ಆಶ್ಚರ್ಯ ಆಗುತ್ತೆ ನೋಡಿ. ಆ ನಿಜವಾಗಲ ಅರ್ಥದಲ್ಲಿ ಆಚಾರ್ಯರ ಕೃತಿಗಳು, ಅವರ ರೀತಿಗಳು ಅತ್ಯುನ್ನತ. ಮಹಾಭಾರತದ ಭೀಮಸೇನನ ಪಾತ್ರ ಸುಮ್ಮನೆ ಓದ್ದವರಿಗೆ ಹಾಗೆ ಗೊತ್ತಾಗೋದಿಲ್ವೋ, ಮಧ್ವಾಚಾರ್ಯರ ಪಾತ್ರ ಸರಿಯಾಗಿ ಓದಿದ್ದವರಿಗೆ ಮಾತ್ರ ಅರ್ಥ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಶುಶ್ರೂಷಾರ್ಥಂ ಚಕರ್ಥ, ಇಂಥ ಯುದ್ಧವನ್ನ ಉಳಿದವರಿಗೆ ಮಾಡಕ್ಕೆ ಬರೋದಿಲ್ಲ ಅಲ್ಲ, ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅರ್ಜುನಾದಿಗಳಿಗೆ ಯುದ್ಧ ಹೇಳೋದಕ್ಕೂ ಬರೋದಿಲ್ಲ, ಯಾಕೆ ಗೊತ್ತಾ? ಇದು ಹೇಳೋದಕ್ಕೆ ಇಬ್ಬರಿಗೆ ಬರುತ್ತೆ ಅಂತ. ಭೀಮಸೇನ ಮಾಡಿದ ಯುದ್ಧವನ್ನು ವರ್ಣನೆ ಮಾಡಕ್ಕೆ ಇಬ್ಬರಿಗೆ ಸಾಧ್ಯ ಅಂತ. ಸ್ವಯಮಯ ಮಠ ಶ್ರೀಮನ್ ನಾಮನ್ ಸಮರ್ಥ ಹೇಳ್ತಾರೆ. ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಯಮಯ, ಸಾಕ್ಷಾತ್ ವೇದವ್ಯಾಸ ದೇವರಿದ್ದಾರಲ್ಲ ಅವರು ವರ್ಣನೆ ಮಾಡ್ತಾರೆ. ನೀವಿದ್ದೀರಲ್ಲ, ನೀವು ವರ್ಣನೆ ಮಾಡ್ತೀರಿ, ಬೇರೆ ಯಾರಿಗೂ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಇದು ನಿಜವಾದ ಮಾತಿದೆ. ಮಹಾಭಾರತ ಯುದ್ಧದೊಳಗೆ, ಮಹಾಭಾರತ 18 ಪರ್ವಗಳಲ್ಲಿ 5 ಪರ್ವಗಳು ಯುದ್ಧ ಪರ್ವಗಳು, ಯುದ್ಧ ಪಂಚಕ ಅಂತಾನೆ ಹೆಸರು. ಇಡೀ ಜಗತ್ತಿನ ಇತಿಹಾಸದೊಳಗೆ ಅತಿ ಹೆಚ್ಚು ಯುದ್ಧ ವರ್ಣನೆ ಕೊಟ್ಟಿರುವುದು ವೇದವ್ಯಾಸ ದೇವರೇನೆ, ಇನ್ಯಾರು ಅಷ್ಟು ಯುದ್ಧ ವರ್ಣನೆ ಮಾಡಿಲ್ಲ. ಆಮೇಲೆ ಆಚಾರ್ಯ ಮಹಾಭಾರತ ತಾತ್ಪರ್ಯ 4 ಅಧ್ಯಾಯಗಳು ಪೂರ್ತಿ ಈ ವಿಶೇಷ ಯುದ್ಧ ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೆ ನೀವು ಹೇಳ್ತೀರಿ, ಅವ್ರು ಹೇಳ್ತಾರಷ್ಟೇ, ಉಳಿದವರು ಹೇಳೋದಕ್ಕೆ ಬರೋದಿಲ್ಲ. ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಿಹ ಭಗವನ್ ಸಮರ್ಥ, ಅವರು ಸಮರ್ಥ, ನೀವು ಸಮರ್ಥರು, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನು. ಇದರಿಂದ ಅರ್ಥ ಏನು ಗೊತ್ತಾ? ಇವರಿಗೆ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವ್ರು ಯುದ್ಧ ಮಾಡೋ ಚಾನ್ಸಸ್ಸೇ ಇಲ್ಲ. ಸರಿಯಾಗಿ ವರ್ಣನೆ ಮಾಡೋಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಯುದ್ಧದ ವರ್ಣನೆ ಎಷ್ಟು ಕಷ್ಟ ಅಂದರೆ, ಕಾಳಿದಾಸ ಬಹಳ ದೊಡ್ಡ ಕವಿ, ಎಲ್ಲೂ ಯುದ್ಧ ವರ್ಣನೆ ಮಾಡೋಕ್ಕೆ ಹೋಗೋದಿಲ್ಲ, ಬಹಳ ರಿಸ್ಕಿ ಅದು. ಯುದ್ಧ ವರ್ಣನೆಯಲ್ಲಿ ರೋಚಕತೆ ತರೋದು ಭಾರಿ ಕಷ್ಟ. ಯುದ್ಧ ವರ್ಣನೆ ಮಾಡಬೇಕಾದ್ರೆ ರೋಚಕತೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕಾದ ಶೃಂಗಾರಾದಿಗಳಿಗೆ ಒಲಿತಾನೆ ಹೊರತು ಈ ಕಡೆ ಬರೋದಿಲ್ಲ. ಇನ್ನು ಯಾವ ಕವಿಗಳು ಕೂಡ ಯುದ್ಧನ ಜಾಸ್ತಿ ವರ್ಣನೆ ಮಾಡಕ್ಕೆ ಭಾಷಾ ಅಂತ ಅವಾಯ್ಡ್ ಮಾಡಿಬಿಡ್ತಾರೆ. ಯುದ್ಧ ಪ್ರಸಂಗ ಬಂದ ಕಾಲಕ್ಕೆ ಅದನ್ನು ವಿಷ್ಕಂಬಕ್ಕೆ ಇದರಲ್ಲಿ ತೋರಿಸಿಬಿಡ್ತಾರೆ. ಸೂತ್ರಧಾರ ಮಾತಾಡ್ತಾ ಮಾತಾಡ್ತಾ ನಡೀತು ಅಂತ ಬಾಯಿ ಅಳಿಸಿಬಿಡ್ತಾರೆ ಹೊರತು ತೋರಿಸೋದಿಲ್ಲ. ನಾಟಕ ತೋರಿಸೋಕೆ ಬರೋದು ತೋರಿಸಿದ್ರೆ ನಾಟಕ ಹಾಗೇನೆ ಯುದ್ಧ ಆದಾಗ ಆಗ್ತಿರ್ತದೆ. ಇನ್ನು ನಾವು ಯುದ್ಧ ತೋರಿಸ್ಬಿಟ್ರೆ ಮುಂದೆ ಪರದೆಗೆ ಸುಟ್ಟಾಕ್ಬಿಡ್ತಾರೆ, ಅದೆಲ್ಲ ಆಗೋದಿಲ್ಲ. ಆದರೆ ವೇದವ್ಯಾಸದಷ್ಟು ಯುದ್ಧ ವರ್ಣನೆ ಹೇಗೆ ಯುದ್ಧ ವರ್ಣನೆ ಮಾಡಿದ್ದಾರೆ ಅಂದರೆ, ಇವತ್ತು ಕ್ರಿಕೆಟ್ ಮ್ಯಾಚ್ ನಡೆದೋಗ್ಬಿಟ್ಟಿದ್ರು, ಏನು ಬಾಯಿ ತೆಕ್ಕೊಂಡು ನೋಡ್ತಿರ್ತಾರೆ. ರಿಸಲ್ಟ್ ಬಂದಮೇಲೆ ಅಷ್ಟೇ ಇಂಟ್ರೆಸ್ಟ್ ಇರಲಿ, ಯಾರಿಗೂ ಇಂಟ್ರೆಸ್ಟ್ ಇರಲಿ, ಮತ್ತೆ ಹಾಕಿದ ಯಾರು ನೋಡೋದೇ ಇಲ್ಲ, ಹೈಲೈಟ್ಸ್ ನೋಡೋದಿಲ್ಲ ಎಷ್ಟೋ ಜನಗಳು. ಆದರೆ ಮಹಾಭಾರತ ಯುದ್ಧ ಎಷ್ಟು ಚೆನ್ನಾಗಿದೆ ಗೊತ್ತೋ ವರ್ಣನೆ? ಇವತ್ತು ನಿಮಗೆಲ್ಲ ಗೊತ್ತಾಗಿ ಏನಾಗಿದೆ ಎಲ್ಲ ಗೊತ್ತಾಗಿಬಿಟ್ಟಿದೆ. ಓದ್ತಿರ್ಬೇಕಾದ್ರೆ ರೋಮಾಂಚನ ಆ ರೀತಿ ವರ್ಣನೆ ಮಾಡ್ತಾರೆ ವೇದವ್ಯಾಸದೇವರು. ರಿಸಲ್ಟ್ ಗೊತ್ತಿದೆ ನಮಗೆ, ಏನಾಗುತ್ತೋ ಏನು ಏನಾಗುತ್ತೋ ಏನು, ಪ್ರತಿ ಸತ್ತಿನ ಆ ರೀತಿ ಒಂದು ಕುತೂಹಲ ಕ್ರಿಯೇಟ್ ಮಾಡ್ತಾರೆ. ಅಂತ ಯುದ್ಧ ವರ್ಣನೆಯನ್ನು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಅಲ್ಲ ಜಾಗತಿಕ ಸಾಹಿತ್ಯದಲ್ಲೇ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ವೇದವ್ಯಾಸ ದೇವರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಮಹಾಭಾರತ ತಾತ್ಪರ್ಯ ಓದಿ, ಅದು ಓದಿದ್ರೆ ಆಶ್ಚರ್ಯ ಆಗುತ್ತೆ. ಯುದ್ಧ ವರ್ಣನೆಯಲ್ಲಿ ಆಚಾರ್ಯ ಯಥಾ ಪ್ರಕಾರ ತಾವೇ ಮಾಡ್ತಿದ್ದಾರೆ, ಅವರು ಸುಖವಾಗಿ ಹೇಳ್ಕೊಂಡು ಹೋಗಿಬಿಡ್ತಾರೆ. ತಾವೇ ವರ್ಣನೆ ಮಾಡಿದವರಾದ ಯುದ್ಧ ಮಾಡಿದವರಾದ್ದರಿಂದ ತಾವೇ ವರ್ಣನೆ ಮಾಡ್ತಾರೆ. ಈ ಒಂದೊಂದು ಘಟ್ಟದಲ್ಲೂ ಕೂಡ ದ್ರೋಣ ಪರ್ವ ಓದಬೇಕು ನೀವು, ಭೀಮಸೇನದೇವರ ಪಾತ್ರವನ್ನ ಆಶ್ಚರ್ಯ ಹುಟ್ಟಿಸಿಬಿಡುತ್ತೆ. ಯುದ್ಧ ಪರ್ವ ಬೋರ್ ಆಗೋದೇ ಇಲ್ಲ, ಅದನ್ನೇ ಓದಬೇಕು ಅನಿಸಿಬಿಡುತ್ತೆ ಎಷ್ಟೋ ಸಲ. ಅಷ್ಟರ ಮಟ್ಟಿಗೆ ರೋಚಕತೆಯನ್ನು ತರುತ್ತಾರೆ. ಅದಕ್ಕೆ ಅವರು ಹೇಳಿದ್ದು, ಇವರು ಬಿಟ್ಟರೆ ಯಾರಿಗೂ ಯುದ್ಧ ವರ್ಣನೆ ಮಾಡಕ್ಕೆ ಬರೋದಿಲ್ಲ. ಫೇಲಾಕ್ಷೀಣಾಟ್ಟಹಾಸಂ ತವರಣ ಬರಿಹನ್ ಉದ್ಗದೋದ್ದಾಮ ಬಾಹೋ ಬಹ್ವಕ್ಷೌ ಹೆಣ್ಣನೀ ಗಕ್ಷಪಣ ಸುನಿಪುಣಂ ಯಶ ಸರ್ವೋತ್ತಮಸ್ಯ ಶುಶ್ರೂಷಾರ್ಥಂ ಚಕರ್ಥ ಸ್ವಯಮಥ ಭಗವನ್ ಹೇಳ್ತಾ ಸಂವತ್ತು ಸಮರ್ಥ. ನೀವು ತಮಪಿಹಿ, ನೀವು ಸಮರ್ಥರಾಗಿದ್ದೀರಿ. ಅದಕ್ಕೆ ಏನ್ ಮಾಡ್ತೇನೆ ಗೊತ್ತಾ ನಾನು? ಯುವಯೋಹೋ ಪಾದಪದ್ಮಂ ಪ್ರಪದ್ಯೆ, ನಿಮ್ಮ ಪಾದಕಮಲಗಳನ್ನು ಆಶ್ರಯಿಸಿ ಬಿಡ್ತೇನೆ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸ್ತೋತ್ರ ಪರಿವರ್ತನ ಆಗಬೇಕು, ವಿಷಯ ಹೇಳ್ತಾ ಬರಬೇಕು. ಇದನ್ನ ಹೇಳೋದಕ್ಕೆ ಕಾರಣ ನೋಡ್ತಾ ಇದ್ದಾರೆ, ಗಮನಿಸ್ಬೇಕು. ನಾವು ಆಚಾರ್ಯರ ಮೂರು ರೂಪಗಳನ್ನು ನೋಡ್ತಾ ಇರೋದ್ರಿಂದ ಅಷ್ಟು ಉತ್ಸಾಹ ಉಕ್ಕಿ ಹರಿತಾ ಇದೆ. ಉತ್ಸಾಹದ ಗಲಾಟೆಯೊಳಗೆ ಡಿವೋಷನ್ ಕಳ್ಕೊಂಡಿಲ್ಲ. ಎಮೋಷನ್ ಡಿವೋಷನ್ ಭಾರಿ ಆಪೋಸಿಟ್ ಅವು. ಎಮೋಷನ್ ಬಂದಾಗ ಡಿವೋಷನ್ ಹೋಗುತ್ತೆ, ಡಿವೋಷನ್ ಬಂದ ಎಮೋಷನ್ ಹೋಗುತ್ತೆ. ಎರಡು ಒಂದೇ ಕಡೆ ಬ್ಯಾಲೆನ್ಸ್ ಮಾಡ್ತಾರೆ ವಾಯುಸ್ತುತಿಯೊಳಗೆ. ನಮ್ಮ ಎಲ್ಲ ಸ್ತೋತ್ರಗಳು ಹಾಗೆ. ಎಷ್ಟೋ ಜನ ಬೇರೆ ಕವಿಗಳು ಬರೀಬೇಕಾದ್ರೆ ಎಲ್ಲಿ ಹೋಗ್ತಾರೋ ಗೊತ್ತೋ, ಅವರು ಮೈ ಮರೆತು ಬಿಡ್ತಾರೆ ವರ್ಣನೆ ಮಾಡ್ತಾ ಮಾಡ್ತಾ. ವಿಷ್ಣು ವರ್ಣನೆ ಮಾಡ್ತಾರೆ ಕೆಲವರು, ಹೇಳ್ಬಿಡ್ತಾರೆ ಬ್ರಹ್ಮರುದ್ರಾದಿಗಳಿಂದ ಕಾಳಿ ಬಿಡ್ತಾರೆ ಅಂತ ಹೇಳ್ತಾರೆ, ಖುಷಿಯಾಗಿಬಿಡುತ್ತೆ ನಮಗೆ. ಆದರೆ ಮುಂದೆ ಡೇಂಜರ್ ಇದೆ. ಕಾಳಿ ವರ್ಣನೆ ಮಾಡ್ತಾರೆ ಮಾಡ್ತಾ ಮಾಡ್ತಾ ಅದ್ವೈತದೊಳಗೆ, ಬ್ರಹ್ಮರುದ್ರಾದಿ ದೇವತೆಗಳು ವಿಷ್ಣುವಿನ ಸಹ ನಿನ್ನ ಕಾಲಿ ಬಿದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಕತೆ ಮುಗಿದೋಯ್ತಲ್ಲ, ಮದ್ದು ಹೇಳಿದ್ದೆಲ್ಲ ಸುಳ್ಳಾಯ್ತು. ಕೆಲವು ಹಾಡುಗಾರರು ಇರ್ತಾರಲ್ಲ, ಯಾರ ಮೇಲೆ ಕೊಟ್ಟರು ಭಕ್ತಿಯಿಂದ ಆಡ್ತಿರ್ತಾರೆ ಅವರು. ಅಯ್ಯಪ್ಪನ ಮೇಲೆ ಆರಾಯ್ತು, ವಾಯ್ದವ್ರ ಮೇಲೆ ಆಯ್ತು, ರಾಯರ ಮೇಲೆ ಆಯ್ತು, ದುಡ್ಡು ಕೊಟ್ಟಾಗ ಆಡ್ತಾನೆ ಇರ್ತಾರಷ್ಟೇ, ಅದು ಬೆಲೆ ಇರೋದಿಲ್ಲ. ಅಂದ್ರೆ ಹಾಡುಗಾರರು ಹೇಗೆ ದುಡ್ಡಿಗೆ ತಕ್ಕಂತೆ ಎಲ್ಲಿ ಬೇಕಾದ್ರೆ ಹಾಡ್ಬೋದು ಎಲ್ಲರೂ ಅಂತ ಹೇಳೋದಿಲ್ಲ, ಒಂದು ಗುಂಪು ಹೇಗೆ ಹಾಡ್ತದೋ ಬರೆಯವರು ಹಾಗೆ ಬರ್ಕೊಡ್ತಾರೆ. ಕೆಲವು ಬರ್ಕೊಟ್ಟಿರ್ತಾರಲ್ಲ, ಬರ್ಕೊಟ್ಬಿಡ್ತಾರೆ. ಅಂಥ ಮಾತುಗಳು ಎಲ್ಲ ಶ್ರೋತಲ್ಲೂ ಒಂದಲ್ಲ ಅಂದ್ರೆ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ. ನಮ್ಮಲ್ಲಿ ಹಾಗಲ್ಲ, ಯಾವ ಹಂತದಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ಒಂದು ವಿಶೇಷವಾದಂತಹ ಭಕ್ತಿಯ ಉತ್ತಂಗಕ್ಕೆ ಒಯ್ತಾರೆ. ಅದೇ ಸಮಯದಲ್ಲಿ ಶಾಸ್ತ್ರತತ್ವಕ್ಕೆಲ್ಲೂ ಚ್ಯುತಿ ಬರೋದಿಲ್ಲ ಆ ರೀತಿ ಹೇಳ್ತಾರೆ. ಕೆಲವೊಂದು ಭ್ರಮೆ ಉಂಟು. ಮಾಧ್ವರು ತುಂಬಾ ತತ್ವಕ್ಕೆ ಗಮನ ಕೊಟ್ಟರೆ ಕಾವ್ಯ ಕೆಟ್ಟ ಹೋಗುತ್ತೆ ಅಂತ ಹೇಳ್ತಾರೆ. ತುಂಬಾ ತತ್ವ ಹೇಳ್ತಾ ಹೋದ್ರೆ ಕಾವ್ಯ ಕೆಟ್ಟ ಹೋಗುತ್ತೆ, ತುಂಬಾ ಕಾವ್ಯ ತತ್ವ ಕೆಟ್ಟ ಹೋಗುತ್ತೆ. ನಿಯಮ ಅದು ಒಂದು. ಅದು ಕವಿಗಳು ಸಾಮಾನ್ಯ ಶಾಸ್ತ್ರಜ್ಞರಾಗಿರೋದಿಲ್ಲ, ಶಾಸ್ತ್ರಜ್ಞರು ಕವಿಗಳಾಗಿರೋದಿಲ್ಲ. ಸಾಮಾನ್ಯ ಎರಡೂ ಆಗದೆ ಇರೋರು ಬೇಕಾಗ್ತಾನೆ ಇರ್ತಾರೆ. ಆದರೆ ಇವತ್ತು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದು ನಮ್ಮ ಗ್ರಂಥದಲ್ಲಿ. ಸುಮಧ್ವ ವಿಜಯ ಓದಿ, ರುಕ್ಮಿಣಿ ವಿಷಯ ವಿಜಯ ಓದಿ, ವಾಯುಸ್ತುತಿ ಓದಿ, ಆಯುಧರಾಜ ಸ್ನಾನ ಸ್ತೋತ್ರಗಳು ಓದಿ, ನ್ಯಾಯಸೂತ್ರದ ಆರಂಭದ ಶ್ಲೋಕಗಳನ್ನು ಓದಿ, ಅಂತ್ಯ ಆದ್ಯಂತಗಳನ್ನು ನೋಡಿ ಎಷ್ಟು ಭಕ್ತಿ ಇರುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡಕ್ ಬರೋದಿಲ್ಲ. ಆದ್ರೆ ಎಲ್ಲೂ ಕೂಡ ಅದು ಕೇವಲ ಭಾವೋದ್ವೇಗಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ವಾಯುಸ್ತುತಿ ಎಂಬುದಷ್ಟು ಬ್ಯಾಲೆನ್ಸ್ಡ್ ಸ್ತೋತ್ರ. ಆದ್ದರಿಂದ ಅದನ್ನು ಓದ್ತಾ ಹೋದರೆ ನಮಗೆ ಬ್ಯಾಲೆನ್ಸ್ ಆಫ್ ಮೈಂಡ್ ಡೆವಲಪ್ ಆಗ್ತದೆ ಅಂತ ಹೇಳಿದ್ದಾರೆ. ವಾಯುಸ್ತುತಿ ಪ್ರಾಣದೇವರ ಸ್ತೋತ್ರ. ಸರಿಯಾಗಿ ಅದನ್ನು ಹೇಳಿದರೆ ನಮ್ಮ ಬುದ್ಧಿಗೆ ಬಿ ಪಿ ಆಗಿ ಸರಿಯ ಡೌನ್ ಆಗಬೇಕು, ಆ ಥರ ಇರ್ತದೆ. ವಾಯುಸ್ತುತಿ ಹೇಳಿಬಿಟ್ಟ ಅಂದರೆ ಕಾಮ್ ಆಗಿಬಿಡ್ತಾರೆ. ಪ್ರಾಣಾಯಾಮ ಮಾಡಿದರೆ ಏನೋ ಒಂದು ಪರಿಣಾಮ ಬರ್ತದಲ್ಲ, ವಾಯುಸ್ತುತಿ ಹೇಳಿದ್ರೆ ಪರಿಣಾಮ ಕ್ರಿಯೇಟ್ ಆಗ್ತದೆ. ಅದೇ ರೀತಿ ಹೇಳಬೇಕಷ್ಟು. ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಸೂತಾಂತ ತಮಸ ಸುಮನೋಮೌಲಿ ರತ್ನಾವಲಿ. ನಾವು ದೊಡ್ಡ ಪದ, ಒಂದೇ ಒಂದು ಪದ ಅದು. ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋತ್ಥಿತ ಕರಕರಜ ಪಿಂಜಾರ ರಂಜಿತಾಶಃ. ಪೂರ್ವಾರ್ಧ ಒಂದು ಪದ, ಉತ್ತರಾರ್ಧ ಒಂದು ಪದ ಅಷ್ಟೇ. 42 ಅಕ್ಷರ ಒಂದು ಪದ, ಇನ್ನೊಂದು 42 ಅಕ್ಷರ ಪದ. ಸರಿಯಾಗಿ ಹೇಳಿದರೆ ಉಸಿರು ಪೂರ್ತಿ ಸೆಟ್ರೈಟ್ ಆಗಬೇಕು, ಆ ರೀತಿ ಹೇಳ್ತಾರೆ. ಇಂತಹ ಗ್ರಂಥವನ್ನು ನಾವು ಸರಿಯಾಗಿ ಓದೋ ಅಭ್ಯಾಸ ಮಾಡಿದರೆ, ಪ್ರತಿನಿತ್ಯ ಪಾರಾಯಣ, ಪ್ರತಿನಿತ್ಯ ಪುರಸ್ಕರಣೆ ಮಾಡೋ ಜ್ಞಾನಿಗಳು ಇವತ್ತಿಗೂ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ವಾಯುಸ್ಥಿತಿಯ ಪರಿಣಾಮ ಅತ್ಯುತ್ತಮ, ಅತ್ಯದ್ಭುತ ಅಂತ ನಮಗೆ ಮನವರಿಕೆಯಾಗುತ್ತೆ. ಅಲ್ಲಿ ಹಿಂದೆ ಬಂತು. ಮುಂದೆ ಹೇಳ್ತಾರೆ, ಇಂಥ ಮಹಾಭಾರತ ಯುದ್ಧದೊಳಗೆ ಬಹ್ವಕ್ಷೌಹಿಣಿಗಳನ್ನು ನಾಶ ಮಾಡಿ ಹಿಂದೆ ಸೇರಿಸ್ಕೋಬೇಕು. ಮತ್ತೆ ಅತ್ಯಯತ್ನಂ ಹಿಂದೆ ಎಲ್ಲ ಇಳ್ಕೋಬೇಕು. ಕಡೆ ಇಲ್ಲೂ ಎಫರ್ಟ್ ಹಾಕಿಲ್ಲ ವಾಯುದೇವರು. ಯಾರನ್ನು ಕೊಲ್ಲಬೇಕಾದ್ರೂ ಕೂಡ ಲೀಲಾಜಾಲವ ಕೊಲ್ತಾರೆ. ನಿರ್ಮೃದ್ಧನ್ ಅತ್ಯಯತ್ನಂ ಅಂತ ಹಿಂದಿನ ಪದಗಳೆಲ್ಲ ಸೇರಿಸ್ಕೋಬೇಕು ಅಲ್ಲಿಗೆ. ಅದೇ ನರ್ಮಣ ನಿರ್ಮಮಾತ ಅದನ್ನು ಸೇರಿಸ್ಕೋಬೇಕು. ದುಶ್ಯಾಸನ ಮೊದಲಾದವರು ಬಂದಾಗ ಜರ ಹೆದರ್ತಾ ಇರಬೇಕು ಅಂತದ್ದನ್ನು ಲೀಲಾಜಾಲವಾಗಿ. ಇದು ಭೀಮಸೇನ ದೇವರ ಯುದ್ಧದ ವೈಖರಿ. ಅಂದರೆ ಅನೇಕ ಸರ್ತಿ ಹೇಳಿರೋ ಹಾಗೆ ವಾಯುದೇವರು ತಮ್ಮ ಪೂರ್ಣ ಪ್ರಮಾಣದ ಬಲವನ್ನು ಅವತಾರ ರೂಪದಲ್ಲಿ ಉಪಯೋಗಿಸಿಲ್ಲ, ನೆನಪಿರಬೇಕು. ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಲ್ಲ. ಉಳಿದ ದೇವತೆಗಳು ಅವತಾರ ಮಾಡಿದಾಗ ಅವರಿಗೆ ಮೂಲ ರೂಪದ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ. ಸರ್ವೇ ಗುಣಾಹ ಆವೃತಾಹ ಮಾನುಷತ್ವೇ ಅಂತ ಹೇಳಿಬಿಡ್ತಾರೆ. ಆದರೆ ಇವರು ಅದರಿಂದಾಗಿನೇ ಅವರ ಮೂಲದ ಬಲ ಅವರಲ್ಲಿ ಬರಲು ಸಾಧ್ಯ ಆಗೋದಿಲ್ಲ. ವಾಯುದೇವರಿಗೆ ಅಂತ ಕೇಳಿದರೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಆದರೆ ಅವತಾರ ರೂಪದ ಬಲವೇ ಎಷ್ಟಿದೆ ವಾಯುದೇವರಿಗೆ ಗೊತ್ತಾ? ಅದು ಉಪಯೋಗಿಸೋ ಪ್ರಸಂಗನೇ ಬರಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟು ಕಡಿಮೆ ಉಪಯೋಗಿಸಿದ್ರೆ ಸಾಕಂತ. ಅದನ್ನು ಹೇಳೋದಕ್ಕೆ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ ಮಧ್ವಾಚಾರ್ಯರು. ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ತುಂಬ ಕಷ್ಟಪಟ್ಟು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ತಮ್ಮ ತುಂಬ ಶಕ್ತಿ ಉಪಯೋಗಿಸಲು ಅಂತ ಹೇಳಬಾರದು ಅಂತ ಹೇಳೋದಕ್ಕೋಸ್ಕರ. ಸಾಮರ್ಥ್ಯಾಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಎಲ್ಲೋ ಫ್ರ್ಯಾಕ್ಷನ್ ಆಫ್ ಇದು ರಿಯಲ್ ಕೆಪಾಸಿಟಿ ಉಪಯೋಗಿಸಿದ್ರು ಅಷ್ಟೇ. ಕೊತ್ತಂಬರಿ ಸೊಪ್ಪು ತೋಬೇಕಾರೆ ರಿಯಲ್ ಎಸ್ಟೇಟ್ ಮಾರ್ಕೊಂಡು ಮನೆ ಮಾರಿ ಹೋಗ್ತಾನೆ ಯಾರು ಕೂಡ ಸಾಧ್ಯ ಇಲ್ಲ. ಎಷ್ಟೋ ಚಿಲ್ಲರೆ ಪಡೆದು ತೊಗೊಂಡೋಗ್ತಾರೆ ಅಷ್ಟೇ. ಅಷ್ಟರ ಮಟ್ಟಿಗೆ ಕಡಿಮೆ ಉಪಯೋಗಿಸಿದ್ದಾರೆ. ಅದಕ್ಕೆ ಆಚಾರ್ಯ ಬರೆದ್ರು ಲೇಶತಃ ಅಂತ ಹೇಳಿದ್ರು. ಲೇಶತಃ ಅಂದ್ರೆ ಅದೇ ಅರ್ಥ. ಲೇಷತ ಅನ್ನೋ ಮಾತಿಗೆ ಸ್ವಲ್ಪ ಉಪಯೋಗಿಸಿದ್ದಾರೆ ಅಂತ ಅರ್ಥ. ಅದನ್ನು ವೇದವ್ಯಾಸರು ಅಪ್ರೂವ್ ಮಾಡಿ ಬರೆಸಿದ ಪದ ಲೇಷತ ಅನ್ನೋದು. ಅಲ್ಲೂ ಕೂಡ ಭೀಮಸೇನರು ಹೆಚ್ಚು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ಕೃಷ್ಣನೇ ಹೇಳ್ತಾನೆ, ಯತ್ಕಿಂಚಾತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ. ಭೀಮಸೇನರು ಹೇಳಿದ್ದೇನು ಗೊತ್ತಾ, ಜಗತ್ತನ್ನು ಬೇಕಾದ್ರೆ ಒಡೆದಾಕ್ಬಿಡ್ತೇನೆ, ಇಂದ್ರಾದಿಗಳು ಬಂದರೆ ಭುಜದಲ್ಲಿ ಹಿಸಿಗಿಬಿಡ್ತೇನೆ ಅಂತ ಹೇಳಿದೆ. ಇಂದ್ರಾದಿಗಳು ಬಂದರೆ ಅದನ್ನು ಕೃಷ್ಣ ಹೇಳ್ತಾನೆ, ಸ್ವಲ್ಪ ಹೇಳಿದ್ದೆ ಅಂತ ಹೇಳ್ತಾನೆ. ಅದನ್ನು ಮುಗಿತಲ್ಲಾಗ, ಸ್ವಲ್ಪ ಹೇಳಿದ್ದೆ ಅಂದ ಮೇಲೆ ಇನ್ನೇನು ಹೇಳೋ ಕಾರಣನೇ ಇಲ್ಲ. ಭೀಮಸೇನ ದೇವರ ಶಕ್ತಿ ಸಾಮರ್ಥ್ಯಗಳೆಲ್ಲ ಪೂರ್ತಿ ಉಪಯೋಗಿಸಿದ್ರು ನಮಗೆ ಭಾರಿ ಗ್ರೇಟ್ ಅಂತಿದ್ವಿ, ಸ್ವಲ್ಪ ಉಪಯೋಗಿಸಿದ್ದಾರಲ್ಲ, ಇನ್ನು ಎಷ್ಟು ಸಾಮರ್ಥ್ಯ ಇರಬೇಕು ಅವ್ರಿಗೆ. ನಮ್ಗೆ ನಿಜವಾಗ್ಲೂ ಗೊತ್ತಾಗಿದ್ದು ಯಾವಾಗ ನಮಗೆ, ಯಾವಾಗ ನೂರ್ಯೋಧನ ಸಮುದ್ರ ಹಾರಿದ್ರಲ್ಲ ಜನ ಭಾರಿ ತಿಳ್ಕೊಂಡ್ಬಿಟ್ರು, ಹಬ್ಬ ಆಶ್ಚರ್ಯಪಟ್ಟುಬಿಟ್ರು. ಅದೇನು ಅಲ್ಲ ಅಂತ ಯಾವಾಗ ಗೊತ್ತಾಯ್ತೋ, 50,000 ಯೋಜನ ಹರಿದಾಗ ಗೊತ್ತೆ, ಓ ಏನೂ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಪ್ರಾಕ್ ಪಂಚಾಶತ್ ಸಹಸ್ರೈ ವ್ಯವಹಿತಂ ಅಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣ ಲಂಕಾಬನೈಷೀಹಿ ಅದ್ರಾಕ್ಷೀಯದುತ್ಪತಂತಂ ತತವುದಗಿರಿ ಮುತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಘ್ರೌ ಪ್ರಣತಮಪಿ ತದಾ ಏಕಕ್ಷಣೇ ತ್ವಾಮಿ ಲೋಕಃ. ಏನು ಭಾರ ಏನು ದೂರ, ಬಂದು ಸ್ಪೀಡೇನು, ಒಂದೊಂದು ಪರಮಾಶ್ಚರ್ಯ. ಇದು ಭೀಮಸೇನ ದೇವರ ಬಗ್ಗೆ ವಿಮರ್ಶೆ ಮಾಡಿ ಮಥಿತಾರ್ಥವನ್ನು ಹೇಳುತ್ತಾರೆ. ಹೇಳಿದ್ದ ಇದೇ ಶ್ಲೋಕವಾದರೂ ಕೂಡ ಇಡೀ ರಾಮಾಯಣ ಬಂದಿರಬೇಕು, ಇಲ್ಲಿ ಇಡೀ ಮಹಾಭಾರತದ ಭೀಮಸೇನ ರೋಲ್ ಬಂದಿರಬೇಕು. ಅದು ಚಿತ್ರಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕದೊಳಗೆ ದುಷ್ಯಂತೀಂ ಹೃದ್ರುಹಂ ಮಾಂ ಧೃತಮಯಳ ಬಲ ದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥಾಪಾದ್ಯ ವಿದ್ಯಾ ಸಮುದ್ರ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯ ದ್ಯುದ್ರಿಕ್ತ ದ್ರಾಘಭದ್ರಾತ್ ರಹಯತು ದಯಿತ ಪೂರ್ವ ಭೀಮಾಜ್ಞಯಾತೆ. ಇದು ಭಾರತೀ ದೇವಿಯ ಸ್ತೋತ್ರ, ದ್ರೌಪದಿ ದೇವಿಯ ಸ್ತೋತ್ರ, ಭಾರತೀಯ ಸ್ತೋತ್ರ. ಇದು ಅಂದಮೇಲೆ ಹರಿವಾಯು ಸ್ತುತಿಯ ಜೊತೆಗೆ ಲಕ್ಷ್ಮೀ ಸ್ತೋತ್ರನೂ ಆಯಿತು, ಇದು ಭಾರತೀಯ ಸ್ತೋತ್ರನೂ ಆಯಿತು. ಆ ಶ್ಲೋಕ ಮುಟ್ಟಿದ್ರೆ ಮುಟ್ಟಕ್ಕಾಗೋದಿಲ್ಲ ಇವತ್ತಿನ ದಿವಸ, ಯಾಕಂದ್ರೆ ದ್ರೌಪದಿ ರುದ್ರಪತ್ನಿ ಆ ದ್ಯುದ್ರಿಕ್ತ ಅಂತ ಹೇಳಬೇಕಾದ್ರೆ ಇಡೀ ದ್ರೌಪದಿಯ ಪಾತ್ರಲ್ಲ ಹೇಳಬೇಕಾಗ್ತದೆ. ಅದು ಈ ಸರ್ತಿ ಬೇಡ, ಅಂತೂ ಈ ಸರ್ತಿನೂ ಮುಗಿಲಿಲ್ಲ ವಾಯು ಸ್ತುತಿ. ಹೋದ ಸರ್ತಿನೂ ಮುಗಿಲಿಲ್ಲ, ಈ ಸರ್ತಿನೂ ಮುಗಿಲಿಲ್ಲ. ಒಂದು ಕಾಮನ್ ಫ್ಯಾಕ್ಟರ್ ಆಯಿತು, ಹೋದ ಸರ್ತಿ ಮಂಗಳ ದಿವಸನೂ ಮಳೆ ಬಂದಿತ್ತು, ಇವತ್ತು ಮಂಗಳ ದಿವಸನೂ ಮಳೆ ಬಂದಿತ್ತು. ಇನ್ನು ವಿಶೇಷ ಅಂದರೆ ಸಾಗುಗಳು ಬಂದುಬಿಟ್ಟಿದ್ದಾರೆ, ಅದರಿಂದಾಗಿನೇ ಇನ್ನು ಭಾಳಷ್ಟು ನಮಗೆ ವಿಶೇಷವಾದಂಥ ಬದಲಾವಣೆ ಕಂಡಿದೆ. ನಮ್ಮ ಪುಣ್ಯ ಅದು. ಒಂದು ಭೀಮಸೇನ ದೇವರ ಹೆಸರು ಹೇಳಿದರೆ ವಾಯುದೇವರಿದ್ದಲ್ಲೇ ದೇವರಿರ್ತಾನೆ ಅಂತ ಹೇಳಿದ್ದಾರೆ. ಆ ಭವನು ದೇಹದೊಳಗಿರಲು ಹರಿತಾನಿರುವ ಅಂದಮೇಲೆ ಇವತ್ತು ವಾಯುದೇವರ ಸ್ತೋತ್ರ ಹೇಳಿದರೆ ದೇವರು ಬರ್ತಾರೆ. ಹೇಗೆ ಬರ್ತಾರೆ ಅಂದರೆ ಇವತ್ತು ಆಚಾರ್ಯ ಕರಾರ್ಚಿತವಾದ ಮೂರ್ತಿಗಳು ಬಂದಿದೆ ಅಂದರೆ ಅದಕ್ಕಿಂತ ದೇವರು ಬರಬೇಕಾ? ಬಂದಿದೆ. ಆದರೆ ಗುರುಗಳ ಮೂಲಕ ಬರ್ತಾರೆ ಹೊರತು ದೇವರು ತಾನಾಗಿ ಬರೋದಿಲ್ಲ ಅಂತ ಪರಮಭಾಗ್ಯ ನಮಗೆ ಬಂದಿದೆ. ಪರಮಪೂಜ್ಯ ಶ್ರೀಪಾದಂಗಳು ಇವತ್ತಿನ ದಿವಸದ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಮೊದಲ ನೆನೆಸಿಕೊಂಡಾಗ ಯಾವುದೇ ಒಂದು ಧರ್ಮಕ್ಕೆ ಚ್ಯುತಿ ಬರದಂತೆ ಮುಖ್ಯವಾಗಿರ್ತಕ್ಕಂಥ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ, ಆ ಸಿದ್ಧಾಂತಕ್ಕೆ ಬಾಧಕ ಬರದಂತೆ ಅವರು ಎಚ್ಚರ ವಹಿಸತಕ್ಕಂಥ ರೀತಿ ನಿಜವಾಗಲೂ ಆಶ್ಚರ್ಯ ಹುಟ್ಟಿಸುತ್ತೆ. ಅಂತ ಮಹಾನುಭಾವರು ಇವತ್ತಿನ ದಿವಸಗಳಲ್ಲಿ ದೊಡ್ಡ ಆಶ್ಚರ್ಯವಾಗಿ ಸಮಾಜಕ್ಕೆ ಕಾಣ್ತಾ ಇದ್ದಾರೆ. ಅಂಥವರು 2 ತಿಂಗಳ ಕಾಲ ಇಲ್ಲಿ ಇರ್ತಾರೆ ಅಂತ ಹೇಳಿದರೆ ದೊಡ್ಡ ಭಾಗ್ಯ ಅದು. ಒಂದು ಅಷ್ಟೇ ಅಲ್ಲ, ಸ್ವಾಮಿಗಳಿರ್ತಾರೆ ಅಂತ ಹೇಳಿದರೆ ಪಾಠ ಮತ್ತು ಪ್ರವಚನ ಅತಿ ಮುಖ್ಯವಾದ ಕಾರ್ಯ. ಬುಧೋ ವಿಧಾನಂ ಶ್ರವಣಂ ಬುಧೇತರಹ ಧ್ರುವಂ ವಿದಧ್ಯಾತ್ ವಿಮೂಕ್ಷುರಾತ್ಮನಃ ಯತಿರ್ವಿಶೇಷಾತ್. ಆಚಾರ್ಯ ಮಾತು ಬಗ್ಗೆ ಬರುತ್ತೆ ಸಮುದ್ರದೊಳಗೆ. ಪಾಠ ಪ್ರವಚನಗಳು ಯತಿಗಳ ವಿಶೇಷವಾದ ಕಾರ್ಯಗಳು. ಆದರೆ ಎಂಥ ಗಡಿಬಿಡಿಯಲ್ಲೂ ಕೂಡ ಶ್ರೀಪಾದಂಗಳವರು ಮಾಡ್ತಾ ಮಾಡ್ತಾ ನಿಮಗೆ ಒಂದೊಂದು ಹೇಳಿದ್ದೆ. ಇತ್ತೀಚಿನ ದಿವಸಗಳಲ್ಲಿ ಅತಿ ಹೆಚ್ಚು ಸುಧಾಮಂಗಳ ಮಾಡಿದ ಪೀಠಾಧೀಶರು ಅಂದರೆ ಪೇಜಾವರ ಶ್ರೀಪಾದಂಗಳವರು. ಜ್ಞಾನ ಕಾರ್ಯದಲ್ಲಿ ಆ ಮಟ್ಟ. ಇನ್ನು ಇದಕ್ಕೆ ಬಂದುಬಿಟ್ರೆ ಇಡೀ ಜಗತ್ತಿನ ತುಂಬ ಗೊತ್ತಿರೋ ಒಬ್ಬೇ ಮಾಧ್ವಸ್ವಾಮಿಗಳು ಅಂದ್ರೆ ಪೇಜಾವರ ಸ್ವಾಮಿಗಳು ಬೇಡ. ಯಾರು ಒಬ್ಬ ಕೇಳಿಬಿಟ್ಟು ಕಷ್ಟ ಗೊತ್ತಾಗ, ಅದು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದಾರೆ ಅದು ಮುಖ್ಯ. ಈ ಕಡೆ ಇದನ್ನು ಅದು ಮಾಡ್ತಾ ಹೊರಟೆ ಇದು ಬಿಟ್ಟು ಹೋಗುತ್ತೆ, ಇದು ಬಿಟ್ಟು ಅದು ಬಿಟ್ಟು ಹೋಗಿಬಿಡುತ್ತೆ. ಆದ್ರಿಂದ ಯಾವುದನ್ನು ಬಿಡದೆ ಅವ್ರು ಮಾಡ್ತಿದ್ದಾರೆ, ಆದ್ರಿಂದ ಅವ್ರನ್ನ ಬಿಡದೆ ನಾವಿದ್ರೆ ಸಾಕತ್ತೆ. ಅವ್ರನ್ನ ಬಿಡದೆ ನಾವು ಸರಿಯಾಗಿ ಗುರುವನುಗ್ರಹ ಸಂಪಾದನೆ ಮಾಡಿ ಉದ್ಧಾರವಾಗಿಬಿಡುತ್ತೇವೆ. ತುಂಬ ಕರುಣೆಯಿಂದ ಅನುಗ್ರಹದಿಂದ ಶ್ರೀಗಳವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷವಾದ ರೀತಿ ಅನುಗ್ರಹ ಮಾಡಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀಮತಿ ಶುಭ ಶ್ರೀ ರಂಗನಾಥ್ ದಂಪತಿಗಳು ಅತ್ಯಂತ ಶ್ರದ್ಧೆಯಿಂದ ಹಗಲೆಲ್ಲ ಹೇಳ್ತಿರ್ತೇನೆ, ಇತ್ತೀಚಿನ ದಿವಸಗಳಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಜ್ಞಾನ ಕಾರ್ಯ ಯಾರು ಮಾಡಿಸ್ತಾರೆ ಅಂದರೆ ಶುಭ ರಂಗನಾಥ್ ದಂಪತಿಗಳೇ. ಎಲ್ಲಿ ಹೋದರೂ ಕೂಡ ಅವರ ಸೇವೆ ಯಾವಾಗಲೂ ಸಿದ್ಧವಾಗಿರುತ್ತೆ. ಒಂದೇ ಅಲ್ಲ, ಬರೀ ಪ್ರವಚನಗಳಲ್ಲ, ಲೇಖನಗಳು, ದೊಡ್ಡ ದೊಡ್ಡ ಪುಣ್ಯ ಕಾರ್ಯಗಳು, ಗ್ರಂಥಗಳು ಮೊದಲಾದ ಎಲ್ಲ ರೀತಿಯ ದಾನ ಧರ್ಮಗಳು ಮೊದಲಾಗಿ ಪ್ರತಿಯೊಂದರಲ್ಲೂ ಭಾಗವಹಿಸಿರ್ತಾರೆ. ಅಂಥವರು ಹರಿವಾಯು ಸ್ತುತಿ ಮುಂದುವರಕ್ಕೆ ಅದೊಂದು ಕಾರಣ. ಇಲ್ಲಿಗೆ ಮುಗಿಸ್ಬೇಡಿ, ನಿಧಾನ ಮಾಡಿದ ಪ್ರತಿಸರ್ತ ಹೇಳ್ತಿರ್ತಾರೆ, ನಿಲ್ಲಿಸೋದು ಬೇಡ, ಇನ್ನೂ ಮುಂದೋಗಲಿ ಮುಂದೋಗಲಿ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ನಿಧಾನ ಹೇಳೋದಕ್ಕೆ ಅವಕಾಶ ಹೆಚ್ಚೆಚ್ಚು ಸಿಗ್ತಾ ಇದೆ. ಸೊ ಇನ್ನೊಮ್ಮೆ ಮುಗಿದಾಗ, ಇನ್ನು ಯಾವಾಗೋ ಗೊತ್ತಿಲ್ಲ, ಇನ್ನೊಮ್ಮೆ ಶುರುವಾದಾಗ ಆಸತ್ಯಾರು ಮುಗಿಯುತ್ತಾ ಪ್ರಯತ್ನ ಪಡೋಣ ಅಂತ. ಆಸತ್ಯ ಮುಗಿಲಿಕ್ಕೆ ನೀವೆಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ. ಪರಮಪೂಜ್ಯ ಶ್ರೀಪಾದಂಗಳವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿನ್ನೆಯಿಂದ ಶ್ರೀಗಳವರ ಮಹಾಭಾರತ ಪ್ರವಚನ ಪ್ರಾರಂಭವಾಗಿದೆ, ಇವತ್ತು ಶ್ರೀಗಳ ಪ್ರವಚನ ಮುಂದುವರಿಸ್ತಾ ಇದ್ದಾರೆ. ಎಷ್ಟು ದಿವಸ ಇದೆ? ನಡಿ ಇನ್ನು ಭಾರಿ ಸಂತೋಷ ನಿರ್ದಿಷ್ಟ ಕಾಲ ಸದ್ಯಕ್ಕೆ ನಡೀತಾ ಇರೋದ್ರಿಂದ ಹೇಗೂ ವಾಯಿಸುತ್ತೀರೇ ಭೀಮನ ಮಹತ್ವ ಬಂದಿದೆ. ನಿನ್ನೆ ಶ್ರೀಗಳವರು ಹೇಳಿದ್ದಾರೆ ಮಹಾಭಾರತ ಅಂದ್ರೆ ಭೀಮನ ಕಥೆ, ಆದ್ದರಿಂದ ವಾಯುಸ್ತುತಿ ಮುಗಿತು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ವಾಯುಸ್ತುತಿ ಹಾಗೇನೆ ಮುಂದುವರಿತಾ ಇದೆ. ಶ್ರೀಗಳವರ ಒಂದು ಅಮೃತವಾಣಿಯನ್ನು ಕೇಳೋ ಯೋಗ ವಿಶೇಷವಾಗಿ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ಪ್ರವಚನವನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತಿ ಪುರುಷಾಯ ತುಭ್ಯಂ. ನಾರಾಯಣಂ ಸುರಗುರುಂ ಜಗದೇಕವಂದ್ಯಂ ಸೌಂದರ್ಯ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಯಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಮಹಾಭಾರತ ಹೇಗೆ ಭಗವಂತನ ಕಥೆ, ಭಗವಂತನ ಭಕ್ತರ ಚರಿತ್ರೆ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ನಡೆಯುತ್ತಿರುವ ದೇವಾಸುರ ಯುದ್ಧ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಅದನ್ನು ಕೂಡ ಹೇಗೆ ಸುಂದರವಾಗಿ ಮಹಾಭಾರತ ಚಿತ್ರಿಸಿದೆ ಎಂಬನ್ನು ಆಚಾರ್ಯರು ಹೇಳಿದ ಸಂಗತಿಯನ್ನು ನಿನ್ನೆ ತಿಳಿಸಿದ್ದೇವೆ. ಮಹಾಭಾರತ ನಮ್ಮ ಮುಂದೆ ಎರಡು ಆದರ್ಶ, ಒಂದು ಒಳ್ಳೆಯ ಆದರ್ಶ, ಒಂದು ಕೆಟ್ಟ ಆದರ್ಶ. ಯುಧಿಷ್ಠಿರು ಧರ್ಮಮಯೋ ಮಹಾದ್ರುಮ, ಯುಧಿಷ್ಠಿರ ಧರ್ಮರಾಜ ಮತ್ತು ದುರ್ಯೋಧನ, ದುರ್ಯೋಧನು ಮನ್ಯಮಯೋ ಮಹಾದ್ರುಮ. ಮನ್ಯು ಅಂದರೆ ಸಿಟ್ಟು, ಪ್ರತೀಕಾರ ಬುದ್ಧಿ, ದ್ವೇಷ, ಹೊಟ್ಟೆಕಿಚ್ಚು, ಎಲ್ಲ ದುರ್ಗುಣ. ಆ ದುರ್ಗುಣದ ಸ್ವರೂಪಿ ದುರ್ಯೋಧನ. ಅವರ ಬಾಲ್ಯದಿಂದಲೂ ಕೂಡ ಅದೇ ಥರದ ಪ್ರವೃತ್ತಿ, ಕೆಟ್ಟ ಅಪೇಕ್ಷೆಗಳು, ಅದಕ್ಕಾಗಿ ಸಜ್ಜನರಿಗೆ ಹಿಂಸೆ ಕೊಡುವುದು, ಭಗವಂತನ ವಿರೋಧ ಮಾಡುವುದು, ಪರಮಾತ್ಮನನ್ನು ತಿರಸ್ಕರಿಸುವುದು, ಏನೆಲ್ಲ ದುರ್ಗುಣಗಳು, ಆ ದುರ್ಗುಣಗಳ ಮೂರ್ತಿ ದುರ್ಯೋಧನು ಮನ್ಯಮಯೋ ಮಹಾದ್ರುಮ. ಅದಕ್ಕೆ ಎಲ್ಲ ಆಧಾರವಾಗಿ ಎಲ್ಲ ಶಾಖೋಪಶಾಖೆಗಳು ಎಲ್ಲ ಉಳಿದ ಈ ಶಕುನಿ ಮತ್ತು ಕರ್ಣ, ದುಶ್ಯಾಸನ ಇದೆಲ್ಲ ಮರದ ಬೇರೆ ಬೇರೆ ಭಾಗಗಳು. ಅದರ ಮೂಲ ಯಾರು? ಧೃತರಾಷ್ಟ್ರರು, ಅವನೀಶಿ ಧೃತರಾಷ್ಟ್ರ. ದುರ್ಶಕುನಿ ಭಾರಿ ದೊಡ್ಡ ಕಾಂಡ ಬಲಿ ಭಾರಿ ಬಲ ಕೊಟ್ಟವರು. ಅದರ ಮೂಲ ಧೃತರಾಷ್ಟ್ರ, ಪುತ್ರ ವ್ಯಾಮೋಹ. ಅದರಿಂದ ಬಹಳ ನಾಟಕ ಮಾಡ್ತಾ ಇದ್ದ ಅನೇಕ ಸಲ ಧೃತರಾಷ್ಟ್ರ. ವಿದುರನ ಮುಂದೆ ಒಂದು ಮಾತಾಡೋದು, ವಿದುರಿನ ಹಿಂದೆ ದುರ್ಯೋಧನೆಯಿಂದ ಮತ್ತೊಂದು ಮಾತಾಡು. ಅದು ವಿದುರ ಇದ್ದಾನೆ, ನನಗೆ ಬೇಕಾದಷ್ಟು ಸಹಾಯ ಮಾಡಬೇಕು ಅಂದಿದ್ದೆ ಅವನು ಬಿಡುವುದಿಲ್ಲ. ಪ್ರತಿಯೊಂದಕ್ಕೂ ಅದು ತಪ್ಪು, ಅದು ಧರ್ಮಕ್ಕೆ ವಿರುದ್ಧ ಇತ್ಯಾದಿ ಹೇಳಿ ನನಗೆ ನೀನು ಬೇಕಾದಷ್ಟು ಸಹಾಯ ಮಾಡಬೇಕು ಅಂತಿದ್ದರೂ ಅವನು ಬಿಡುವುದಿಲ್ಲ ಅಂತ ಅಲ್ಲಿ ಹೇಳುದು. ವಿದುರಲ್ಲಿಯ ಮಗ ನನ್ನ ಮಾತನ್ನು ಕೇಳುವುದೇ ಇಲ್ಲ ಅಂತ ಅವರನ್ನಷ್ಟು ಬೈದು. ಈ ಥರದ ಒಂದು ರಾಜಕೀಯ, ಒಂದು ಪಾಲಿಟಿಕ್ಸ್ ಧೃತರಾಷ್ಟ್ರದ್ದು. ಅವರವರಿಗೆ ಬೇಕಾದಂತೆ ಮಾತಾಡೋದು, ನನ್ನ ಮಾತನ್ನು ಕೇಳುವುದಿಲ್ಲ. ಧೃತರಾಷ್ಟ್ರನಿಗೆ ಸಂದೇಶ, ಧೃತರಾಷ್ಟ್ರ ಧೃತರಾಷ್ಟ್ರ ದುರ್ಯೋಧನ ಕೆಟ್ಟವ, ನನ್ನ ಮಾತು ಕೇಳುವುದಿಲ್ಲ, ನೀನಾದರೂ ಭಾರಿ ಒಳ್ಳೆಯವ, ಆದ್ದರಿಂದ ಸುಮ್ಮನೆ ಯಾಕೆ ಯುದ್ಧ, ನೀನೇ ಈ ರಾಜ್ಯ ಬಿಟ್ಟು ಪುರ ಕಾಡಿಗೆ ಹೋಗಿಬಿಡು, ಸುಮ್ಮನೆ ಯುದ್ಧ ಯಾಕೆ? ಧೃತರಾಷ್ಟ್ರದ ದುರ್ಯೋಧನಿಗೆ ನನ್ನ ಮಾತು ಕೇಳುವುದಿಲ್ಲ, ಅವನಿಗೆ ಹೇಳಿ ಉಪಯೋಗ ಇಲ್ಲ, ನೀನು ಬಹಳ ಒಳ್ಳೆಯ ಮನುಷ್ಯ, ಆದ್ದರಿಂದ ನೀನಾಗೆ ಯುದ್ಧ ಆಗುವುದು ಬೇಡ, ಅದಕ್ಕಾಗಿ ನೀನು ಬೇಕಾದರೆ ಯುದ್ಧ ಇಂಥ ಯುದ್ಧ ಹಿಂಸೆ ಇದಕ್ಕಿಂತ ನೀನು ಎಲ್ಲಿಯಾದರೂ ದ್ವಾರಕೆಯಲ್ಲಿ ಬೆಚ್ಚೆ ಬೇರೆ ಬದುಕುವುದು ಒಳ್ಳೆಯದು, ಯುದ್ಧಕ್ಕೆ ಮಾತ್ರ ಇಳಿಯಬೇಡ. ಅವರಿಗೆ ನನ್ನ ಮಾತು ಕೇಳುವುದಿಲ್ಲ. ದುರ್ಯೋಧನಷ್ಟು ಬೈದು ಧರ್ಮರಾಜನನ್ನು ಹೋಗಲಿ, ಉಪಾಯವಾಗಿ ಅವನು ಕಾಡಿಗೆ ಹೋಗಲಿ ಅಂತ. ಇದೆಲ್ಲ ಈ ಥರದ ಸ್ವಾರ್ಥ, ಪುತ್ರ ವ್ಯಾಮೋಹ. ಅದರಿಂದ ನಾನಾ ಥರದ ನಾಟಕಗಳನ್ನು ಧೃತರಾಷ್ಟ್ರ ಅರ್ಥ ಆಯಿತು. ಒಂದು ಸಜ್ಜೆ ಮೂಲಕ ಸಜ್ಜನೇನೆ ಅದೇ ಇಂಥ ಒಂದು ಕೈ ಆವೇಶಕ್ಕೆ ಒಳಗಾಗಿ ಆ ಧೃತರಾಷ್ಟ್ರ ಗಟ್ಟಿ ನಿಲ್ಲಲಿಲ್ಲ. ದುರ್ಯೋಧನ ಮಾಡುವ ತಪ್ಪನ್ನು ಗಟ್ಟಿಯಾಗಿ ಎದುರಿಸಲಿಲ್ಲ. ಮೂಲಂ ಧೃತರಾಷ್ಟ್ರ ಅಮನೀಷಿ, ಎಲ್ಲ ದುರ್ಯೋಧನ ಮತ್ತು ದುಶ್ಯಾಸನ ಇವರೆಲ್ಲ ಕೆಟ್ಟ ಗುಣಗಳ ಒಂದು ಮೂರ್ತಿಗಳು, ಅದರ ಪ್ರತಿನಿಧಿಗಳು. ಅದಕ್ಕೆಲ್ಲ ಶಕುನಿಯ ಆಧಾರ ಮೂಲ ಧೃತರಾಷ್ಟ್ರ. ಆದರೆ ಇನ್ನೊಂದು ಮುಖ ಇದು ಧೃತರಾಷ್ಟ್ರ, ಇನ್ನೊಂದು ಮುಖ ಧರ್ಮರಾಜ, ಒಳ್ಳೆಯ ಸಾತ್ವಿಕ ಧರ್ಮದ ಪ್ರತಿನಿಧಿ. ಅದಕ್ಕೆಲ್ಲ ಬಲ ಕೊಟ್ಟವರು ಭೀಮ, ಅರ್ಜುನ, ಅದೆಲ್ಲ ಮರ ಅಂತಾಗಬೇಕಾಗಿದ್ದರೆ ಎಲೆ ಕೊಂಬೆ ಎಲ್ಲ ಅದರ ಆಧಾರವಾದ ಅದರ ಹೆಗಲೆ ಅಂತಿರತಕ್ಕಂಥ ಆ ಭಾಗ, ಮರದ ಭಾಗಗಳಿದ್ದಾಗ ಮರ. ಅದೆಲ್ಲ ಯಾರು? ಭೀಮಸೇನ, ಅರ್ಜುನ ಇವರೆಲ್ಲ ಮರದ ಬೇರೆ ಬೇರೆ ಭಾಗಗಳಾಗಿ ಮರ ಗಟ್ಟಿಯಾಗಿ ಉಳಿಯಲಿಕ್ಕೆ ಕಾರಣ. ಅಲ್ಲಿ ಮೂಲ ಯಾರು? ಧೃತರಾಷ್ಟ್ರ. ಇಲ್ಲಿ ಯಾರು ಮೂಲ? ಪಾಂಡವ ಅಲ್ಲ, ಮೂಲಂ ಕೃಷ್ಣ. ಈ ಧರ್ಮಮಯವಾದ ಈ ಧರ್ಮರಾಜ ಪಾಂಡವರಿಗೆ ಬೇರೆ ಯಾರು? ಅಲ್ಲಿ ಧೃತರಾಷ್ಟ್ರ, ಇಲ್ಲಿ ಕೃಷ್ಣ ಅಂತ ಸಾತ್ವಿಕ ಭಕ್ತ ಅವರ ಮೂಲ, ಕೃಷ್ಣನೇ ಮೂಲ. ಅಲ್ಲಿ ಧೃತರಾಷ್ಟ್ರ ಮೂಲ, ಇಲ್ಲಿ ಧರ್ಮರಾಜರೆಂಬ ಧರ್ಮಮಯವಾದ ಮರಕ್ಕೆ ಮೂಲ ಕೃಷ್ಣ. ಕೃಷ್ಣನ ಅನುಗ್ರಹದಿಂದ ಪಾಂಡವರು ಬೆಳೆದು ಅವರ ಪ್ರಚೋದನೆ, ಅವನ ಮಾರ್ಗದರ್ಶನ, ಅದರಲ್ಲಿ ಒಳ್ಳೆ ಧರ್ಮ ವೃಕ್ಷವಾಗಿ ಪಾಂಡವರು ಬೆಳೆದರು. ದುರ್ಯೋಧನ ಸ್ವಾರ್ಥ ಪುತ್ರ ವ್ಯಾಮೋಹದಿಂದ ಅಧರ್ಮ ವೃಕ್ಷವಾಗಿ ದುರ್ಯೋಧನಾದರೂ ಬೆಳೆದರು. ಇದು ಎರಡು ಆದರ್ಶ, ಹೇಗೆ ಇರಬೇಕು ಹೇಗೆ ಇರಬಾರದು. ರಾಮಾಯಣದಲ್ಲಿ ಅಷ್ಟೇ, ರಾಮಾಧಿಪತಿ ವರ್ತಿತವ್ಯೋ ನ ರಾವಣಾಧಿಪತಿ. ದುರ್ಯೋಧನದಂತೆ ಇರಬಾರದು, ಧರ್ಮರಾಜ ಭೀಮನಂತೆ ನಾವು ಇರಬೇಕು. ಈ ಥರದ ಒಳ್ಳೆಯ ಆದರ್ಶ ಕೆಟ್ಟ ಆದರ್ಶ ಎರಡನ್ನು ನಮ್ಮ ಮುಂದೆ ಇಟ್ಟು ನಾವು ಜೀವನದಲ್ಲಿ ಹೇಗೆ ನಡೆಯಬೇಕೆಂಬುದನ್ನು ಮಹಾಭಾರತ ತೋರಿಸ್ತಾ ಇದೆ ಎಂಬುದಾಗಿ ಹೇಳಿದ್ದಾರೆ. ಅಂತ ಎಲ್ಲ ಮಹಾಭಾರತದ ಪಾತ್ರ ನಿರೂಪಣೆ ಮಾಡುವಾಗ ಮೊದಲು ಎದ್ದು ಕಾಣುವುದು ಭೀಮಸೇನ. ಈ ಮೂರು ದಿನಗಳಲ್ಲಿ ಆ ಭೀಮಸೇನ ಕಥೆ ಮಹಾಭಾರತ ಪ್ರವಚನಕ್ಕೆ ಪ್ರಾರಂಭ. ಭೀಮಸೇನ ಮಹಿಮೆಯನ್ನೇ ಹರಿವಾಯು ಸ್ಥಿತಿ ನಮ್ಮ ಇಲ್ಲಿಯ ಮಹಾಭಾರತ ಚಾತುರ್ಮಾಸ್ಯ ಕಾರ್ಯ ಜ್ಞಾನ ಕಾರ್ಯಕ್ರಮ ಅದರ ಉದ್ಘಾಟನೆ ಹರಿವಾಯು ಸ್ಥಿತಿಯಿಂದಾಗಿದೆ. ನಮ್ಮ ಪ್ರಭಂಜನಾಚಾರ್ಯರು ಬಹಳ ವಿಶದವಾಗಿ ಭೀಮಸೇನ ಮಹಿಮೆ ಭಗವತ್ ಸೇವಾರೂಪವಾಗಿ ಯಾರಿಗೂ ಅಸಾಧ್ಯವಾದ ಅದ್ಭುತವಾದ ಅಸಾಧಾರಣವಾದ ದುಷ್ಟ ನಿಗ್ರಹ ಕಾರ್ಯ, ಜ್ಞಾನ ಪ್ರಸಾರ ಕಾರ್ಯ ಎರಡರಲ್ಲಿಯೂ ಕೂಡ ಜ್ಞಾನೇ ಜ್ಞಾನದಲ್ಲಿ ಆಗಲಿ ಬಲ ಕಾರ್ಯದಲ್ಲಿ ಆಗಲಿ ಭೀಮಸೇನಿಗೆ ಸದೃಶರು ಯಾರಿಲ್ಲ ಅಂತ ಅದ್ಭುತವಾದ ಭಗವತ್ ಕಾರ್ಯವನ್ನು ಭಗವತ್ ಸೇವೆಯನ್ನು ಭೀಮಸೇನ ಮಾಡಿದ ಆ ಘಟನೆ ವಾಯುಸ್ಥಿತಿಯಲ್ಲಿ ಬಹಳ ಸುಂದರವಾಗಿ 5 ಶ್ಲೋಕಗಳಲ್ಲಿ ಯಾವ ರೀತಿ ದುಷ್ಟ ನಿಗ್ರಹ ಮಾಡಿದ ಭಗವಂತನ ಸೇವೆ ಅದನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಹೇಗೆ ಪಾತ್ರರಾದ ಎಂಬುದನ್ನೆಲ್ಲ ವರ್ಣಿಸಿದ ಆ ಭಾಗ ಇವತ್ತಿನ ಮಹಾಭಾರತ ಪ್ರವಚನಕ್ಕೆ ಒಂದು ಪೀಠಿಕಾ ರೂಪವಾಗಿ ನಮ್ಮ ಪ್ರಭಂಜನಾಚಾರ್ಯರಿಂದ ಆ ಹರಿವಾಯು ಸ್ತುತಿಯ ಆ ಭಾಗದ ಪ್ರವಚನ ನಡೆದದ್ದು ನಮಗೆ ಬಹಳ ಚಾತುರ್ಮಾಸದ ಜ್ಞಾನ ಯಜ್ಞ ಉತ್ತಮ ರೀತಿಯಿಂದ ಅದು ಪ್ರಾರಂಭವಾಗಿದೆ. ಭೀಮಸೇನ 4 ಮಾತುಗಳನ್ನು ಹೇಳ್ತಾ ಇದ್ದೇವೆ. ಭೀಮಸೇನ ಬಗ್ಗೆ ಅನೇಕ ದಿನಗಳಿಗೆ ಹೇಳಬೇಕಾಗಿದೆ. ಒಂದೇ ಮುಖ್ಯವಾದ ಮಾತು, ಭೀಮಸೇನ ಆಚಾರ್ಯರು ಹೇಳ್ತಾ ಇದ್ದಾರೆ ಅವರು ನಕಾಮ್ಯ ಕರ್ಮಕರು, ಯಾವ ಸಂದರ್ಭದಲ್ಲಿಯೂ ಕೂಡ ಫಲಾಪೇಕ್ಷೆಯಿಂದ ಕಾರ್ಯ ಮಾಡುವುದಿಲ್ಲ, ತನ್ನ ಅಪೇಕ್ಷೆಗೋಸ್ಕರ ಯಾರನ್ನೂ ಬೇಡುವುದಿಲ್ಲ, ದೇವತೆಗಳನ್ನು ಬೇಡುವುದಿಲ್ಲ, ಮನುಷ್ಯರನ್ನು ಬೇಡುವುದಿಲ್ಲ, ಭಗವಂತನನ್ನು ಬೇಡುವುದಿಲ್ಲ, ತನ್ನ ಸ್ವಾರ್ಥಕ್ಕೋಸ್ಕರ ಮಾನವರನ್ನೂ ಬೇಡಲಾರ, ದೇವತೆಗಳನ್ನು ಬೇಡುವುದಿಲ್ಲ, ಭಗವಂತನನ್ನು ಬೇಡುವುದಿಲ್ಲ. ಇಂಥ ನಿಷ್ಕಾಮ ಕರ್ಮ, ಕಾಮನೇ ಇಲ್ಲದೆ ಫಲಾಪೇಕ್ಷೆ ಇಲ್ಲದ ಕೇವಲ ಭಗವಂತನ ಭಕ್ತಿ, ಭಗವಂತನ ಜ್ಞಾನ, ಭಗವಂತನ ಅನುಗ್ರಹ, ಇದರ ಕೊರತು ಇದರ ಯಾವ ಫಲವನ್ನು ಕೂಡ ಬಯಸದ ದೊಡ್ಡ ಭಾಗವತೋತ್ತಮ ಶುದ್ಧ ಭಾಗವತ ಧರ್ಮದಲ್ಲಿ ಭೀಮಸೇನಿದ್ದಾನೆಂಬುದಾಗಿ ತನ್ನ ಭೀಮಸೇನನ್ನು ಹೇಳಬೇಕಾದರೆ ಆಚಾರ್ಯರು ಹೇಳಬೇಕು. ಭೀಮಸೇನ ಅಂತರಂಗ ಮನೋವೃತ್ತಿ ಏನು, ಎಷ್ಟು ನಿಷ್ಕಾಮ, ಎಷ್ಟು ನಿಷ್ಕಲ್ಮಷ, ಎಷ್ಟು ಅನನ್ಯ ಭಕ್ತಿ, ಇದು ಮತ್ತೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಶ್ರೀಮದ್ ಆಚಾರ್ಯರೇ ತನ್ನ ಭೀಮರೂಪದ ನಿಜವಾದ ಅಂತರ ದೃಷ್ಟಿ, ಅವರ ವಿಚಾರ ದೃಷ್ಟಿ ಅದನ್ನು ಬಹಳ ಸ್ಪಷ್ಟವಾಗಿ ವರ್ಣಿಸಿದ್ದಾರೆ. ನಮಗೆ ಪ್ರಶ್ನೆ ಬರಬಹುದು, ಯಾರನ್ನೂ ಬೇಡುವುದಿಲ್ಲ, ಧನುರ್ವಿದ್ಯೆಯಲ್ಲಿ ಬೇಡಿಲ್ಲವೋ, ದೇವತೆಗಳಿಗೆಲ್ಲ ಪ್ರಾರ್ಥನೆ ಮಾಡಬೇಕಲ್ಲ, ಧನುರ್ವಿದ್ಯೆಯಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ತನ್ನ ಬಾಹುಬಲ ಅದರಿಂದಲೇ ನಿಗ್ರಹ ಮಾಡ್ತೀನಿ ಅಂತ ಹೇಳಿ ಅರ್ಜುನಿಗೆ ಬಿಟ್ಟುಬಿಟ್ಟ. ಧನುರ್ವಿದ್ಯೆ ಅದರ ಪಾಂಡಿತ್ಯ ನೀನು ಮಾಡು, ನನಗೆ ಅದರ ಅಗತ್ಯವೇ ಇಲ್ಲ, ನಾನು ತನ್ನ ಬಾಹುಬಲದಿಂದಲೇ ತನ್ನ ಉಪಕರಣಗಳಿಂದಲೇ ದುಷ್ಟರ ನಿಗ್ರಹ ಮಾಡಬಲ್ಲೆ, ಅದಕ್ಕೆ ಯಾವ ದೇವತೆಗಳನ್ನು ಕೂಡ ಪ್ರಾರ್ಥಿಸುವ ಅಗತ್ಯ ನನಗಿಲ್ಲ, ತನ್ನ ಸ್ವಯಂ ಶಕ್ತಿಯಿಂದ ಭಗವಂತನ ಅನುಗ್ರಹದಿಂದ ದುಷ್ಟ ನಿಗ್ರಹ ಮಾಡ್ತೇನೆ. ಅಸ್ತ್ರವಿದ್ಯೆ ಅದರ ಪಾಂಡಿತ್ಯ ಅದಕ್ಕಾಗಿದ್ದೆ ಅಗ್ನಿ ಇಂದ್ರ ಇವರನ್ನೆಲ್ಲ ಪ್ರಾರ್ಥನೆ ಮಾಡುವುದಲ್ಲಿ ಅರ್ಜುನ ಮಾಡಲಿ, ತನಗೆ ಆ ಥರದಿಂದ ದುಷ್ಟ ನಿಗ್ರಹಕ್ಕಾಗಿ ದೇವತೆಗಳನ್ನು ಕೇಳುವ ಅಗತ್ಯ ಇಲ್ಲ. ಅದೇ ಭೀಮಸೇನ ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರಾಗಿದ್ದಾಗ, ಬ್ರಾಹ್ಮಣ ವೇಷದಲ್ಲಿದ್ದಾಗ ದಿನ ಭಿಕ್ಷೆ ಬೀಳಲಿಕ್ಕೆ ಮನೆ ಮನೆಯಲ್ಲಿ ಹೋಗ್ತಾ ಇದ್ದರು. ಭೀಮಸೇನು ಕೂಡ ಕೆಲವು ದಿನ ಹೋಗ್ತಾ ಇದ್ದ ಭಿಕ್ಷೆ ಬೀಳಲಿಕ್ಕೆ. ಮನುಷ್ಯರು ದೇವತೆಯಲ್ಲ, ಮನುಷ್ಯರಲ್ಲೇ ಭಿಕ್ಷೆ ಬೀಳಿದ್ದಾರೆ. ನಿಮಗೆಲ್ಲ ಆಹಾರಕ್ಕೋಸ್ಕರ ನಿತ್ಯದ ಊಟಕ್ಕಾಗಿ ಅವರು ಗುಟ್ಟ ಬ್ರಾಹ್ಮಣ ವೇಷದಲ್ಲಿ ಪ್ರಚ್ಛನ್ನರಾಗಿದ್ದಾಗ ಯಾರಲ್ಲಿ ಭಿಕ್ಷೆ ಬೀಳಿದ್ದಾರೆ, ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೀಳಿದ್ದಾರೆ. ತಮ್ಮ ಹೊಟ್ಟೆಪಾಡಿಗಾಗಿ ಮನುಷ್ಯರನ್ನೇ ಬೇಡಿದ್ದಾರೆ, ಇಲ್ಲಿ ಭಾಗವತ ಧರ್ಮ ಪ್ರಶ್ನೆ ಬರಬಹುದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭಿಕ್ಷಾ ಮಠನಿಶ್ಚ ಹುಂಕಾರಾತ್ ಕರವತ್ ವಹಿಸಿತು ಗ್ರಹಿತ. ಭಿಕ್ಷೆ ಬೀಳುವಾಗ ಯಾರನ್ನು ಬೇಡಿಲ್ಲ, ಮತ್ತೆ ಮನೆಯ ಮುಂದೆ ದೊಡ್ಡ ಪಾತ್ರೆ ಇಟ್ಟುಕೊಂಡು ಹುಂಕಾರ ಗರ್ಜನೆ ಮಾಡಿದರೆ ಎಲ್ಲ ಹೆದರಿ ತಮ್ಮ ಮನೆಯಲ್ಲಿ ಇದ್ದದ್ದನ್ನೆಲ್ಲ ಅವನ ಪಾತ್ರೆಗೆ ಹಾಕ್ತಾ ಇದ್ದರು. ಅಲ್ಲಿ ಕೂಡ ಬೇಡಿಕೆ ಇಲ್ಲ, ಪ್ರಾರ್ಥನೆ ಹಾಕಿಲ್ಲ. ಇನ್ಕಮ್ ಟ್ಯಾಕ್ಸ್ ಆಫೀಸರು ವ್ಯಾಪಾರಸ್ಥರಿಂದ ಹಣ ತೆಗೆಕೊಳ್ತಾರೆ, ಅದು ಭಿಕ್ಷೆಯ ಹೇಗೆ ಅಧಿಕಾರದ ಬಲದಿಂದ ವ್ಯಾಪಾರಸ್ಥರಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರು ಹಣವನ್ನು ಟ್ಯಾಕ್ಸ್ ಪಡೆಯುತ್ತಾರೋ ಅದರಂತೆ ಕರವತ್ತು ವಹಿಸಿತು ಅಗ್ರಿ ವೈಶ್ಯರಿಂದ ವ್ಯಾಪಾರಸ್ಥರಿಂದ ಟ್ಯಾಕ್ಸು ಸ್ವೀಕಾರ ಮಾಡುವಂತೆ ನಮ್ಮ ಭೀಮಸೇನ ಯಾರನ್ನೂ ಬೇಡಿಲ್ಲ, ಹೂಂಕಾರದಿಂದ ಅವರು ತಾವಾಗಿಯೇ ತಂದುಕೊಟ್ಟಿದ್ದಾರೆ, ಅಲ್ಲಿಯೂ ಯಾರನ್ನು ಅವನು ಬೇಡಲಿಲ್ಲ. ಇದು ಒಳ್ಳೆಯ ಕಾರ್ಯ ಆಯಿತು, ಇದಕ್ಕಿಂತ ಬೇಡುವುದೇ ಒಳ್ಳೆಯದು. ಇದು ದರೋಡೆ, ಮನೆ ಮನೆಗಳಿಗೆ ಹೋಗಿ ಗರ್ಜನೆ ಮಾಡಿ ಅವರಿಂದ ಪದಾರ್ಥ ಪಡೆದರೆ ಇದೇನಾಯ್ತದು, ದರೋಡೆ ಆಯಿತು. ಇದಕ್ಕಿಂತ ಭಿಕ್ಷೆಯ ವಾಸಿ ಅದಕ್ಕೆ ಸಂತೋಷದಿಂದ ಕೊಡ್ತಾರೆ. ಅದರಿಂದ ಇದು ಭೀಮಸೇನದ್ದು ಮತ್ತಷ್ಟು ದೊಡ್ಡ ದರೋಡೆ ಮಾಡಿದಂತೆ. ಅದು ದರೋಡೆಯೂ ಅಲ್ಲ, ಭಿಕ್ಷೆಯೂ ಅಲ್ಲ, ತನ್ನ ಹಕ್ಕಿನದ್ದನ್ನು ತಾನು ಪಡೆದಿದ್ದಾರೆ. ಇದೇ ವಿಷಯ ಸ್ವಕರ್ಮ ಕುರುವನ್ನೇ ಹೆಕರ್ಮಾಣಿ ದಿದ್ದೀವಿ, ಪ್ರತಿಯೊಬ್ಬರು ಕೂಡ ತಾನು ಮಾಡಬೇಕಾದ ಕರ್ತವ್ಯ ಮಾಡಿದರೆ ಅವರಿಗೆ ಬದುಕಲಿಕ್ಕೆ ಅಧಿಕಾರ ಇದೆ. ಸ್ವಯಂ ವೇದ ವಿಧಾಮ ಸರ್ವ ಕರ್ತವ್ಯ ಮಾಡಿದರೆ, ಕರ್ತವ್ಯ ಮಾಡಿಲ್ಲ, ಭಾರೀ ದೊಡ್ಡ ಶ್ರೀಮಂತನಾಗಿದ್ದರೂ ತಾನು ಮಾಡಬೇಕಾದ ಕರ್ತವ್ಯ ಮಾಡಿಲ್ಲ, ಅವರಿಗೆ ತನ್ನ ಬ್ಯಾಂಕಿನಲ್ಲಿದ್ದ ಹಣವನ್ನು ಕೂಡ ಪಡೆಯಲಿಕ್ಕೆ ಹಾಕಿಲ್ಲ. ಕರ್ತವ್ಯ ಮಾಡಬೇಕು, ಕರ್ತವ್ಯ ಮಾಡಿದರೆ ಒಬ್ಬ ನಿಸ್ವ ಬಡವ ಅವರಿಗೆ ತನಗೆ ಬೇಕಾದ್ದನ್ನು ಸಮಾಜದಿಂದ ಪಡೆಯಲಿಕ್ಕೆ ಹಾಕುತ್ತು. ಭೀಮಸೇನ ಎಂಥ ಕಾರ್ಯ ಮಾಡಿದ್ದಾರೆ ಆ ಏಕಚಕ್ರ ನಗರದಲ್ಲಿ, ಇಡೀ ಆ ನಗರದ ಜನತೆಯನ್ನೆಲ್ಲ ಬದುಕಿಸಿದ್ದ, ಎಂದು ಅದ್ಭುತವಾದ ಕೆಲಸ. ಅಲ್ಲಿ ಒಬ್ಬ ಬಕಾಸುರ ಅಂತ ಈಗೆಲ್ಲ ಇದಾರಲ್ಲ ಟೆರರಿಸ್ಟ್ ಅಂತ ದೊಡ್ಡ ಭಯೋತ್ಪಾದಕ ಬಕಾಸುರ, ಅವರಿಂದ ಇಡೀ ಊರಿಗೆ ಹಾವಳಿ, ಎಲ್ಲರ ಮೇಲೆ ಆಕ್ರಮಣ, ಅವನು ಅಪಹರಿಸ್ತಾ ಇದ್ದ, ಭಕ್ಷಿಸ್ತಾ ಇದ್ದ, ಅವರಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಸ್ಥಿತಿ. ಆ ರಾಜ ಏನು ಮಾಡ್ತಾ ಇದ್ದ, ಅದಕ್ಕೋಸ್ಕರ ಅವರಲ್ಲಿ ದಮ್ಮ ಹಾಕಿ ನೀನೇನು ತೊಂದರೆ ಕೊಡೋದು ಬೇಡ, ನಾವೇ ನಮ್ಮ ರಾಜ್ಯದ ಒಬ್ಬೊಬ್ಬ ಪ್ರಜೆಯನ್ನು ಎಲ್ಲ ಆಹಾರ ಸಮೇತವಾಗಿ ಒಬ್ಬೊಬ್ಬ ಪ್ರಜೆಯನ್ನು ನಿನಗೆ ಬಲಿ ಕೊಡ್ತೇವೆ ಅಂತ. ಎಂಥ ಸರ್ಕಾರ, ದುರ್ಬಲ ಸರ್ಕಾರ, ಭಯೋತ್ಪಾದಕರಿಗೆ ಹೆದರಿ ನಿಮಗೆ ನಾವೇ ಬಲಿ ಕೊಟ್ಟು ಬಿಡ್ತೇವೆ, ನೀವು ನಮ್ಮನ್ನು ಕೊಲ್ಲಲಿಕ್ಕೆ ಬರೋದು ಬೇಡ ಅಂತ. ದುರ್ಬಲ ಇವತ್ತಿನ ಸರ್ಕಾರಗಳು ಕೂಡ ಹಾಗೆ ಇವೆ. ಭಯೋತ್ಪಾದಕರನ್ನೆಲ್ಲ ಬಿಡಿಸಿಕೊಂಡು ಹೋಗುವುದು, ಅವರನ್ನೆಲ್ಲ ತಂದರು ಬಂದಾಗ ಅಂಥದ್ದೆಲ್ಲ ಸ್ಥಿತಿ ಇವತ್ತು ಕಂಡು ಬರ್ತಾ ಇದೆ. ಭಯೋತ್ಪಾದಕರು ಅಂತ ದುಷ್ಟರಿಂದ ಅವಳಿ ಬಂದಾಗ ಅವರಿಗೇ ತಾವಾಗಿ ತಮ್ಮ ಪ್ರಜೆಗಳನ್ನು ಬಲಿ ಕೊಡುವಷ್ಟು ದುರ್ಬಲ ಸರ್ಕಾರ ಆ ರಾಜ. ಇಂಥ ರಾಜ ಪ್ರಜೆಗಳಿಗೆಲ್ಲ ಆಶ್ರಯ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಪ್ರಕಾಶರನ್ನು ಕೊಂದು ಇಡೀ ಏಕಚಕ್ರ ನಗರದ ಸಕಲ ಪ್ರಜೆಗಳನ್ನು ಕೂಡ ರಕ್ಷಣೆ ಮಾಡಿದ ಭೀಮಸೇನ. ಅಲ್ಲಿದ್ದು ತನ್ನ ಕರ್ತವ್ಯ, ಒಬ್ಬ ಕ್ಷತ್ರಿಯನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಇಡೀ ಊರನ್ನೇ ಉಳಿಸಿದ್ದಾರೆ. ಅಂಥವನಿಗೆ ತನಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಹಕ್ಕಿದೆ. ಇದು ದರೋಡೆ ಅಲ್ಲ, ಬಲಾತ್ಕಾರ ಅಲ್ಲ. ತಾನು ಕರ್ತವ್ಯ ಮಾಡಿದ್ದಾನೆ, ಪ್ರಜೆಗಳ ರಕ್ಷಣೆ ಮಾಡಿದ್ದಾನೆ, ಅವರಿಗೆ ಬೇಕಾದ್ದನ್ನು ಕೊಟ್ಟಿದ್ದಾನೆ, ಅದರಿಂದ ಅವರನ್ನು ಪಡೆದಿದ್ದಾನೆ. ಇದು ಭಿಕ್ಷೆಯೂ ಅಲ್ಲ, ದರೋಡೆಯೂ ಅಲ್ಲ. ಆ ರೀತಿ ತನ್ನ ಕರ್ತವ್ಯ ಮಾಡಿ ಯಾರಿಗೂ ಬೇಡದೆ ತಾನು ಆಹಾರವನ್ನು ಪಡೆದಿದ್ದಾನೆ. ಈ ಥರದಿಂದ ಶುದ್ಧ ಭಾಗವತ ಧರ್ಮ ಆ ನಿಷ್ಠೆಯನ್ನು ತೋರಿದವನು ಭೀಮಸೇನ. ಅದರಿಂದ ಶುದ್ಧೇ ಭಾಗವತೇ ಧರ್ಮೇ ನಿರತೋಯದ್ ಬೃಹೋದರ. ಶುದ್ಧ ಭಾಗವತ ಧರ್ಮಕ್ಕೆ ನಮ್ಮ ಆಂಜನೇಯ ಭೀಮಸೇನ, ಇವರನ್ನು ಬಿಟ್ಟು ಬೇರೆ ಉದಾಹರಣೆ ಇಲ್ಲ. ಉಳಿದವರದ್ದೆಲ್ಲ ಯಾವ್ಯಾವ ರೀತಿ ಭಗವಂತನಿಗೆ ಅಸಮ್ಮತವಾದ ರೀತಿಯ ಕಾರ್ಯ ಮಾಡಿದ್ದಾರೆ ಎಂಬುದನ್ನೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ಪಾತ್ರಗಳ ವಿಶ್ಲೇಷಣೆ ಮಾಡಿ ಜೀವೋತ್ತಮನಾಗಿ ಭಾಗವತ ಧರ್ಮದ ಆದರ್ಶವನ್ನು ಜಗತ್ತಿಗೆ ತೋರಿದ ಒಬ್ಬನೇ ಒಬ್ಬ ಮಹಾನುಭಾವ ಅಂದರೆ ನಮ್ಮ ಭೀಮಸೇನ ಎಂಬುದನ್ನು ಮಹಾಭಾರತ ಬಹಳ ಸ್ಪಷ್ಟವಾಗಿ ನನಗೆ ಕಟ್ಟುವಂತೆ ನಿರೂಪಿಸಿದೆ. ಅದನ್ನು ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಅಂತಹ ಭೀಮನ ಮಹಿಮೆ, ಆ ಭೀಮನ ಮಹಿಮೆ ಹೇಳಿದಷ್ಟು ಕೃಷ್ಣನ ಮಹಿಮೆ. ನಮ್ಮ ವೈಷ್ಣ ಚರಿತಂ ವೈಷ್ಣವಾನಾಂಬಿಕೆ ವಿಷ್ಣೂತ್ಕರ್ಷಾಯ ಕಥ್ಯತೆ. ಭೀಮಸೇನ ಮಹಿಮೆ ಎಲ್ಲ ಭಗವಂತನ ಸೇವಾ ರೂಪವಾಗಿ, ಇಷ್ಟೇನ ಪರಮಾತ್ಮನ ಮಹಿಮೆ. ಅದೆರಡನ್ನೂ ಕೂಡ ಈ ಎಷ್ಟು ದಿವಸ 7 ದಿನಗಳಿಂದ ಅಂತಹ ಹನಿಬಾಯಿ ಸ್ತುತಿಯ ಒಂದು ಪ್ರವಚನ ಮಾಲೆ ಇಲ್ಲಿ ನಡೆದಿದೆ. ಅದಕ್ಕೆ ಪ್ರಾರಂಭದಲ್ಲಿ ಪ್ರಭಂಜನಾಚಾರ್ಯರಿಂದ ಇಂಥ ಒಂದು ಜ್ಞಾನ ಕಾರ್ಯ. ಅದಕ್ಕೆ ನಮ್ಮ ನಾನು ಯಾವಾಗ ಬಂದರೂ ನಮ್ಮ ರಂಗನಾಥ್ ಅವರು, ಶುಭ ರಂಗನಾಥ್ ಅವರು, ಅವರದ್ದು ಜ್ಞಾನ ಕಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆಯುತ್ತಲೇ ಇದೆ. ಪೂರ್ಣಪ್ರಜ್ಞ ವಿದ್ಯಾಪೀಠದ ಭೀಮಸೇನ ಹೇಗೆ ದುಷ್ಟ ನಿಗ್ರಹದ ಬಹುಭಾಗ ಭೀಮಸೇನ, ಹಾಗೆ ಜ್ಞಾನ ಕಾರ್ಯದ ಬಹುಭಾಗ ನಮ್ಮ ಶುಭ ರಂಗನಾಥ್ ಅವರು ವಿತರಿಸಿದ ಅಂತ ದೊಡ್ಡ ಕಾರ್ಯ ಪೂರ್ಣಪ್ರಜ್ಞ ವಿದ್ಯಾಪೀಠದ ಆವರಣದಲ್ಲಿ ಬೇರೆ ಬೇರೆ ವಿದ್ವಾಂಸರಿಂದ ಪ್ರವಚನ ಮಾಲೆ ನಡೆಸಿ ಹರಿವಾಯುಗಳ ಸೇವೆಯನ್ನು ನಡೆಸಿದ್ದಾರೆ. ನಮ್ಮ ಪ್ರಭಂಜನಾಚಾರ್ಯರು ಅವರು ನಿರಂತರ ಆಗುತ್ತಿರುವ ಕಾರ್ಯ, ಅದನ್ನು ಅಭಿನಂದಿಸಿ ಅವರಿಂದ ಇಂಥ ಕಾರ್ಯ ನಿರಂತರ ನಡೆಯಲಿ. ನಮ್ಮ ಶುಭ ರಂಗನಾಥ್ ಅವರನ್ನು ಕೂಡ ಹರಿವಾಯುಗಳು ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಇವತ್ತು ಸಂಕ್ಷಿಪ್ತವಾಗಿ ಇವತ್ತಿನ ಉಪನ್ಯಾಸ ಮುಗಿಸಿದ್ದೇವೆ. ನಾಳೆ 6:30, 6:45 ಸರಿಯಾಗಿ ಉಪನ್ಯಾಸ ಮಹಾಭಾರತದ ಪೂರ್ಣ ಅಲ್ಲ, ಎಷ್ಟು ದಿನಗಳವರೆಗೆ ಬೇರೆ ಬೇರೆ ಭಾಗದ ಕಡೆಯಲ್ಲಿಯೂ ಕೂಡ ಪ್ರವಚನ ನಡೆಸಬೇಕಾಗುವುದರಿಂದ ಕೆಲವು ದಿನಗಳವರೆಗೆ, ಅದು ಎಷ್ಟು ದಿನ ಅಂತ ಈಗ ನಾನು ಹೇಳುವುದಿಲ್ಲ. ಅದರಿಂದ ಇದ್ದ ಸಾಧ್ಯವಾದಷ್ಟು ದಿನಗಳವರೆಗೆ ಮಹಾಭಾರತ ಪ್ರವಚನ ಕಾರ್ಯ ನಡೆಯುತ್ತದೆ. ಎಲ್ಲ ಭಕ್ತರು ಕೂಡ ಆಗಮಿಸಿ ಚಾತುರ್ಮಾಸ್ಯದ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಬೇಷ್ಟಿದೆ.